ಏಳು ಸ್ಕಂಧಗಳು ಎಲ್ಲ ಕೇಳಿಲ್ವಾ? ಕೇಳ್ತಾ ಇದ್ದೀರಲ್ಲ, ಏಳು ಸ್ಕಂಧಗಳಲ್ಲಿ ಗೊತ್ತಾಗುತ್ತೇನು? ದೇವರ ಪಥ. ಏಳು ಸ್ಕಂಧಗಳಲ್ಲಿ ಮೊದಲನೆಯ ಸ್ಕಂಧದಲ್ಲಿ ಏನು ಗೊತ್ತಾಗಿತ್ತು ಅಂದ್ರೆ ದೇವರ ಪರಿಚಯ. ಇಷ್ಟಿಷ್ಟು ಇದ್ದ ವೇದವ್ಯಾಸ ಹೇಗೆ ಈ ಗ್ರಂಥ ರಚನೆ ಮಾಡಿದ್ರು, ಶುಕ ಮಹರ್ಷಿಗಳಿಗೆ ಅಧ್ಯಯನ ಮಾಡಿಸಿದ್ದು, ನಾರದರು ಬಂದು ಉಪದೇಶ ಕೊಟ್ಟದ್ದು, ಹೌದಲ್ಲ? ಉಪದೇಶ ಕೊಟ್ಟ ವೇದವ್ಯಾಸರಿಗೆ ಇಲ್ಲ, ವೇದವ್ಯಾಸರ ಮುಂದೆ ಎಲ್ಲವನ್ನಿಟ್ಟು ಹೋದರು. ಎಲ್ಲ ಕಥೆ ಕೇಳಿದ್ದೀರ, ಆಲೋಚನೆ ಹೇಗಿರುತ್ತೆ ಅದು? ಯಾಕಂದ್ರೆ ನಮ್ಮಲ್ಲಿ ಊಟ ಸರಿಯಾಗಿ ಆಗಬೇಕಾದ್ರೆ ತಿನ್ನೋದು ಚೆನ್ನಾಗಿ ಗೊತ್ತಿರ್ತೇವೆ, ಪದಾರ್ಥ ಹಾಕಿರ್ತೇವೆ, ತಿನ್ನೋ ಕ್ರಮವೇ ಗೊತ್ತಿಲ್ಲದಿದ್ರೆ ಪದಾರ್ಥ ಚೆನ್ನಾಗಿಲ್ಲ ಅಂತ ಬಿಟ್ಟು ಬಿಡೋದು ನಮ್ಮಲ್ಲಿ ಒಳ್ಳೆಯದು, ಹೌದಾ? ಹಾ, ಯಾಕೆ ಹೇಳಿದೆ ಈ ಅದಕ್ಕೆ ಏನು ಹೆಸರಿಡಬೇಕು ಗೊತ್ತಿಲ್ಲ, ಪದಾರ್ಥ ಜಹಾಂಗೀರ್ ಅಂತ ಕರೀತಾರಲ್ಲ, ಜಹಾಂಗೀರ್ ಅಂತ ಕರೀತಾರ, ಅದರಿಂದ ಅವರೆಲ್ಲ ಹೆಸರು ಇಟ್ಕೊಂಡು ಕೊಟ್ಟಿದ್ದೀವಿ. ನಮ್ಗೆ ಒಂದು ಮಂಗಳಕರವಾದ ಹೆಸರೇ ಇಲ್ಲ, ಚಾರ್ತಿಯಲ್ಲಿ ಬಂದಿಲ್ಲ ಬಾದುಷಾ ಅಂತ ಅವನ ಹೆಸರು ಬಂದು ಎಲ್ಲ ಅವರದ್ದೇ ಹೆಸರನ್ನು ಬಿಟ್ಟರೆ ನಮ್ಮವರು ಒಂದು ಹೆಸರು ಮಂಗಳಕರ ದೇವರು ನಾವೇ ಇಲ್ಲ, ಯಾವ ಪದಾರ್ಥಕ್ಕೂ ಇಲ್ಲ. ನಮಗೆ ಅವರನ್ನು ನೆನೆದರೆ ಅವರು ಹೆಸರು ಹೇಳಿದರೆ ಮೈಗಳಿಗೆ ಆಗುವ ಸ್ಥಿತಿ ಶಾಸ್ತ್ರ ಹೇಳುತ್ತೆ, ಮಡಿಯಲ್ಲೇ ಬಾದುಷಾ ತಂಗಿ. ಹೆಸರು ಹೇಳಿ ನಾವು ಅಪವಿತ್ರ ಆಗುವಂತಹ ಸ್ಥಿತಿಯಲ್ಲಿದೆ. ಅದಕ್ಕೆ ಅಂದ್ಕೊಂಡೆ ನಾನು ಏನಾದರೂ ಸರಿ ಈ ಅಡಿಗೆ ಪದಾರ್ಥಗಳಲ್ಲಿ ಯಾವ್ದಾದಕ್ಕೆ ಈ ಹೆಸರುಗಳೆಲ್ಲ ಇದೆಯೋ ಅದು ತೆಗೆದು ಒಂದು ಹೊಸದು ಶುರು ಮಾಡಬೇಕು, ನಾವೇ ಶುರು ಮಾಡಬೇಕು, ಇಲ್ಲ ಅಂದ್ರೆ ಇದು ರಿಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಹೌದಾನೆ? ಸರಿ, ಆ ಪದಾರ್ಥ ಇದೆ, ಅದನ್ನು ಹೇಗೆ ನಾವನ್ನ ತಿಂದ್ಬಿಡ್ತೀರಾ? ಒಂದು ಕಡೆ ಹೋಗಿದ್ದೆ, ಒಳ್ಳೆ ಆಚಾರಗಳು ಎಲ್ಲ ಕೂತಿದ್ದಾರೆ, ನಾನು ತಿನ್ಲಿಕ್ಕೆ ಹೋದಾಗ ಅವರಂದ್ರು ಆಚಾರ್ಯ ತಿನ್ನೋ ಕ್ರಮ ಗೊತ್ತಾ ನನಗೆ, ಇದು ತಿನ್ನೋ ಕ್ರಮವನ್ನು ಹೇಳ್ಕೊಡ್ತೀರಾ ಹೇಳಿದ್ರು. ಇಲ್ಲ, ಒಳ್ಳೆ ಮೊಸರು ಇರಬೇಕು, ಒಳ್ಳೆ ಗಟ್ಟಿ ಮೊಸರಿದ್ರೆ, ಕೆನೆ ಇರಬೇಕು, ಚಾಕುವಿಂದ ಕೊಯ್ಯಬೇಕು ಅಂತಹ ಮೊಸರಿದ್ರೆ ಅದಕ್ಕೆ ಇದು ಜೋಡಿಸಿದ್ರೆ ಬಹಳ ರುಚಿಯಾಗುತ್ತೆ ನೋಡಿ, ನನ್ಗೆ ಗೊತ್ತೇ ಇಲ್ಲ, ಹೌದಾ? ಅವ್ರು ತಿಂದ್ರೆ ಬಹಳ ಚೆನ್ನಾಗಿತ್ತು. ಹಾಗೆ ಈ ಗುಲ್ಬರ್ಗ ಕಡೆ ಬರುತ್ತೆ, ಗುಲ್ಬರ್ಗ ಬಿಜಾಪುರ ಹೋದಾಗ ಅವರು ಭಕ್ತಿ ಅಂತ ಮಾಡಿದ್ದಾರೆ, ಯಾವುದು ಜೋಳದ ಭಕ್ತರು, ಜೋಳದ ರೊಟ್ಟಿ. ಆ ರೊಟ್ಟಿ ಮಾಡಿದಾಗ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ನಾನು ಬುಡಕ್ಕೆ ಬರುತ್ತೇನೆ, ಅದು ಒಲೆ ಹತ್ರ ಇಟ್ಟಿರ್ತಾರೆ ಮಾಡಿ ಕತ್ತರಿಯನ್ನು, ಆ ಬಿಸಿಗೆ ಅದು ಪೂರ್ತಿ ಅದರಲ್ಲಿ ತೇವಾಂಶ ಎಲ್ಲ ಹೊರತೋಗಿ ಗಟ್ಟಿ ಆಗಿರುತ್ತೆ, ಮರದ ಭಟ್ ಅಂತ ಮುಡಿಯುತ್ತೆ, ಅದನ್ನ ಕಟ್ಟಿ ಬರ್ಪುಡಿ ಅಂತ ಕರೀತಾರೆ. ಹತ್ತಂದ್ರೆ ಎಲ್ಲೆಲ್ಲಿ ಹಾಕಿದ್ರು, ನಾ ಹಾಕಿ ಹೋಗಿಬಿಟ್ಟು ಒಡಲೆ ಅದನ್ನ ನೋಡ್ತಾ ಇದ್ದೇನೆ, ಮುರಿಯೋದು ಸಾಧ್ಯ ಆಗ್ತಾ ಇಲ್ಲ ನನಗೆ, ಇದನ್ನ ಹೇಗೆ ತಿನ್ಬೇಕಪ್ಪ, ಇಂಥದ್ದು ಹಾಕ್ತಾ ಇಲ್ಲ, ಏನ್ ಮಾಡೋಣ? ಇದು ನೋಡೋದಕ್ಕೆ ಅವರು ಬಂದರು, ಅಜ್ಜಿ ತುಂಬಾ ಅಭಿಮಾನ ಆಚಾರ್ಯ, ಹಾಗಲ್ಲ, ಅದನ್ನು ಚೂರು ಮಧ್ಯಕ್ಕೆ ಮುರಿದ್ರೆ ಮುರಿಯುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ನಿಮ್ಗೆ ರುಚಿ ಗೊತ್ತಿಲ್ಲ, ಅದನ್ನು ಬೆಣ್ಣೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತಿನ್ನಬೇಕು, ಅದಕ್ಕೆ ಅವರು ಶೇಂಗಾ ಪುಡಿ ಅಂತ ಮಾಡುತ್ತಾರೆ, ಕಳ್ಳೆಕಾಯಿ ಪುಡಿ, ಆ ಶೇಂಗಾ ಪುಡಿ ಇಟ್ಟುಕೊಂಡು ಆ ಕಟ್ಟಿ ಪ್ರಕ್ರಿಯೆಗೆ ಬೆಣ್ಣೆ ಹಚ್ಚಿ ತಿಂದರೆ ಚೆನ್ನಾಗಿರುತ್ತೆ ನೋಡಿ, ಹೌದಾ? ನಿಮ್ಗೆ ಗೊತ್ತೇ ಇಲ್ಲ. ಅವಾಗಿಂದ ನಾನು ಯಾವಾಗ ಬಿಜಾಪುರದವರು ಯಾರು ಕಾಣಿಸಿದ್ರು ಅಂದ್ರೆ ನಮ್ಮನೆಯವರು ಏನಾದ್ರು ಮಾಡ್ತೀವಿ ನಾನು ಕಟ್ಟಿಗಳವರು ಮಡಿಯಲ್ಲಿ ಅದು ಮಾಡಿದ್ರೆ ನನ್ಗೆ ಯಾಕೆ ಅಷ್ಟು ಇಷ್ಟ ಆಗುತ್ತೆ, ಅದೇ ನನಗೆ ಎಲೆಯಲ್ಲಿ ಬಿದ್ದಿದ್ರೆ ಇದನ್ನು ಹೇಗೆ ತಿಂತಾರೆ ಅಂತ ನೋಡುತ್ತೇನೆ. ಅದೇ ತಿನ್ನುವ ಕ್ರಮ ಗೊತ್ತಾದ್ರೆ ರುಚಿ ಗೊತ್ತಿತ್ತು, ಹೋಗ್ತಾನೆ? ಅದು ಆ ಪಾಯಿಂಟ್ ಬರ್ಲಿಕ್ಕೆ ನೀನು ಹೇಳಿದಷ್ಟೆ. ಹಾಗಾದರೆ ಭಾಗವತರು ಕೂಡ ರುಚಿಯಿಂದ ತಿನ್ನಬೇಕಲ್ಲ, ರುಚಿಯಿಂದ ತಿನ್ನಬೇಕು, ಹಾಗಾದ್ರೆ ಹೇಗೆ ತಿನ್ನಬೇಕು ಅಂದ್ರೆ ನಾನು ನಮ್ಮ ಅರಣ್ಯಕಾಚಾರನ್ನು ಹೇಳಿಕೊಟ್ಟರೀತಿ, ಆ ಕತ್ತರಿಯನ್ನು ತಿನ್ನುವ ರೀತಿ ಅಂತ ಹೇಳಿದ್ರಲ್ಲ, ಆ ತರ ನಿಮಗೆ ಅವರ ರೀತಿಯನ್ನ ಹೇಳಿಕೊಡುತ್ತೇನೆ. ಅವರ ರೀತಿ ಹೇಗೆ ಅಂದ್ರೆ, ಹೇಳುತ್ತಾರೆ ಈ ಮೊದಲನೇ ಸ್ತಂಭದಿಂದ ಕೊನೆಯ ಸ್ತಂಭವರೆಗೂ ಭಾಗವತ ಏನು ಹೇಳಲಿಕ್ಕೆ ಹೊರಟಿದೆ ಎಂದು ನೋಡಿದ್ರ. ನಾವು ಹೇಳುದು ಏನಿದೆ, ಪರಿಶಿಂಹ ರಾಜನಿಗೆ ವಿರಕ್ತಿ ಬಂದು ಹಾವು ಕಚ್ಚಿ ಸಾವು ಬರುತ್ತೆ ಅಂತ ಕೇಳಿದ ಮೇಲೆ ಅದಕ್ಕಾಗಿ ರಾಜ್ಯ ಬಿಟ್ಟ ಕೂತ ಶುಕಾಚಾರ್ಯರು ಬಂದರು, ಭಾಗವತ ಹೇಳಿದ್ರು. ಅದರಲ್ಲಿ ಹತ್ತವತಾರದ ಕಥೆ ಬರುತ್ತೆ ಅಷ್ಟೇ ತಾನೇ, ಹತ್ತವತಾರಗಳಲ್ಲೂ ಹೆಚ್ಚಿಗೆ ತುಂಬಾ ಹೇಳೋದು ಯಾವ ಅವತಾರ ಕೊಡುತ್ತು, ಒಂದು ನರಸಿಂಹ ಅವತಾರ, ಒಂದು ಕೃಷ್ಣ ಅವತಾರ. ಏನು ಒಟ್ಟಾರೆ ಮಾಡಿಟ್ಟು ಎಲ್ಲ ಕೇಳ್ಕೊಂಡದ್ದು ಹೇಗೆ ಅಂದ್ರೆ, ದೇವ ಬಂದ ಈ ಅವತಾರಗಳಲ್ಲಿ ಹೀಗೆ ಮಾಡಿದ ಅದೊಂದು ಗೊತ್ತಾಗುತ್ತೆ, ಹೀಗೆ ಹೀಗೆ ಚೇಷ್ಟೆ ಮಾಡಿದ. ಕೃಷ್ಣ ಬಂದ ನಕ್ಕ, ಒಳ್ಳೆ ಬೆಣ್ಣೆ ತಿಂದ, ಎಲ್ಲ ಕದ್ದ, ಎಲ್ಲರ ಮುಖಕ್ಕೆ ಹಚ್ಚಿದ, ನಾನಾ ಲೀಲೆಗಳು ಮಾಡಿದ, ಬರಲ್ಲ. ರಾಮ ಬಂದ ಗಂಭೀರವಾಗಿದ್ದ, ಎಲ್ಲರಿಗೂ ಹೇಗಿರಬೇಕು ತೋರಿದ, ಹೊರಟ. ನರಸಿಂಹ ಬಂದ ಒಬ್ಬನಿಗಾಗಿ ಒಬ್ಬರನ್ನ ದೈತ್ಯನನ್ನು ಭೀಕರವಾಗಿ ಕೊಂದ, ಹೊರಟ. ಹೀಗೆ ಅನೇಕ ಭಗವಂತ ಚರಿತ್ರೆಗಳನ್ನು ಕೇಳ್ತಾ ಬರ್ತಾರೆ. ಮುಂದೆ ಭಕ್ತರ ಚರಿತ್ರೆ ಎಲ್ಲ ಬರುತ್ತೆ. ಆ ಭಕ್ತರ ಚರಿತ್ರೆಯನ್ನು ಕೇಳುವಾಗಲ್ಲ ಅಲ್ಲಿ ಬರುತ್ತೆ, ಇವ್ರು ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಅಂತ ಪ್ರಹ್ಲಾದರ ಚರಿತ್ರೆ ಕೇಳಿದ್ದೇವೆ. ಏನೇವಾಗಿ ತಲೆಗೆ ಬಂದದ್ದೇನು ಅಂದ್ರೆ, ಪ್ರಹ್ಲಾದರಾದರು ಬಹಳ ವಿಶೇಷವಾದ ಭಕ್ತಿ ಮಾಡಿದರು ದೇವರಲ್ಲಿ, ಪರಮ ವಿರಕ್ತರು. ಅಷ್ಟೇ ಅಲ್ಲ, ದೇವರ ಕುರಿತು ಉಪದೇಶ ನಾರದರಿಂದಲೇ 100 ವರ್ಷಗಳ ಕಾಲ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಇರುವಾಗಲೇನೆ 100 ವರ್ಷಗಳ ಕಾಲ ನಾರದರಿಂದ ಉಪದೇಶ ಪಡೆದವರು. ತಂದೆ ಎಷ್ಟು ತೊಂದರೆ ಕೊಟ್ಟರು ಏನೂ ಆಗಿಲ್ಲ ಅವರಿಗೆ, ದೇವರಿಂದ ಏನೂ ಬೇಡಲಿಲ್ಲ ಅಲ್ವಾ. ಇದು ಪ್ರಹ್ಲಾದರಾಜರ ಚರಿತ್ರೆ, ಧ್ರುವರಾಜರ ಚರಿತ್ರೆ ಬಂತು. ಹಾಗೆ ಎಲ್ಲರ ಚರಿತ್ರೆ ಬರ್ತಾ ಇದೆ. ಮುಂದೆ ಗಜೇಂದ್ರನ ಚರಿತ್ರೆ ಬರುತ್ತೆ, ಅಷ್ಟಮಸ್ಕಂದ್ರ ಅಂದ ಕೂಡಲೇ ಗಜೇಂದ್ರನ ಚರಿತ್ರೆ, ದೇವರಾಮರ ಚರಿತ್ರೆ. ಅವರು ಇಷ್ಟು ಹೇಳಿಬಿಡ್ತಾರೆ, ಅಷ್ಟಮಸ್ಕಂದ ಬೇಕಲ್ವ. ಅಷ್ಟಮಸ್ಕಂದ ಅಂದ್ರೆ ದೇವದಾನವರು ಬಂದು ಸಮುದ್ರವನ್ನ ಮಥನ ಮಾಡಿದರೆ ಅಲ್ಲಿ ಅಮೃತ ಹೊಟ್ಟಿತು, ಅದನ್ನ ಕೊಡದಂತಹ ದೇವತೆಗಳಿಗೆ ಜಯ ಆಯಿತು, ದೈತ್ಯರಿಗೆ ಪರಾಜಯ ಆಯಿತು. ನಂತರ ಮತ್ತು ದೇವತೆಗಳಿಗೆ ಪರಾಜಯ ಆಯಿತು, ದೈತ್ಯರಿಗೆ ಜಯ ಆಯಿತು. ವಾಮನಾಗಿ ಭಗವಂತ ಬಂದ, ಬಲಿಯಿಂದ ರಾಜ್ಯವನ್ನು ತೆಗೆದುಕೊಂಡ, ಕೊಟ್ಟ. ಅಷ್ಟಮಸ್ಕಂದ ಇನ್ನು ನಮಸ್ಕಂದಕ್ಕೋದಾಗ ನವಮಸ್ಕಂದದಲ್ಲಿ ಯಾವ ಏನು ಸೂರ್ಯವಂಶ ಚಂದ್ರವಂಶದ ವರ್ಣನೆ, ಯಾವ್ಯಾವ ರಾಜರು ಬಂದು ಹೇಗೆ ಬಂದು ಅದೆಲ್ಲ ವರ್ಣನೆ ಬರುತ್ತೆ. ಇನ್ನ ದಶಮಸ್ಕಂದ ಹೇಳಬೇಕಾಗೇ ಇಲ್ಲ, ಕೃಷ್ಣ ಹೇಗ್ ಬಂದ, ಹೇಗ್ ಮಾಡಿದ ಇದು. 11ನೇ ಸ್ಕಂದದಲ್ಲಿ ವಸುದೇವನಿಗೆ ಜಯಂತಿಯಲ್ಲಿ 9 ಜನ ಕೊಟ್ಟ ಉಪದೇಶ, ಆದಮೇಲೆ ಕೃಷ್ಣ ಉದ್ಧವನಿಗೆ ಕೊಟ್ಟ ಉಪದೇಶ. ಕೊನೆಯ 12ನೇ ಸ್ಕಂದದಲ್ಲಿ ಈ ರಾಜರ ಚರಿತ್ರೆ, ಕಲಿಯುಗದ ಚರಿತ್ರೆ, ಕಲ್ಕಿ ಭಗವಂತನ ವಿಶೇಷ ವರ್ಣನೆ ಎಲ್ಲ ಆಯಿತು. ಕೊನೆಯ ಮಂಗಳ ಆಯಿತು. ಅವಾಗಂದ್ರು ಇಷ್ಟು ಕೇಳಿದ್ದಕ್ಕೆ ನಿನಗೇನು ಸಿಕ್ಕಿತ್ತು, ವಾಟ್ ಇಸ್ ದಿ ಪ್ರಾಫಿಟ್ ಯು ಆರ್ ಗೋಯಿಂಗ್ ಟು ಗೆಟ್ ಭಾಗವತ ಕೇಳಿದ್ದಕ್ಕೆ. ಅಲ್ಲ ಕಥೆ ಗೊತ್ತಾಯಿತು ಹೀಗಾಯಿತು, ಅದು ಭಾಗವತ ಮೊದಲನೇ ಸಲ ಕೇಳ್ತಾ ಇದ್ದೀರಾ, ಇಲ್ಲ ತುಂಬಾ ಸಲ ಕೇಳಿದ್ದೀವಿ, ಅದೇ ಕಥೆ ಕೇಳಬೇಕು, ಅದೇ ಕಥೆ ಕೇಳಬೇಕು. ಹಿಂಗೆಲ್ಲ ಬಾಯಪಾಠವೂ ಆಗಿರುತ್ತೆ, ಈ ಸ್ಕಂದದಲ್ಲಿ ಈ ಕಥ ಈ ಕಥ ಅಂತ ಎಲ್ಲ ಬಾಯಪಾಠವೂ ಆಗಿರುತ್ತೆ. ಸಕಾಲಕ್ಕೆ ಬೇಜಾರಾಗ್ತಿಲ್ವಾ, ಆಗುತ್ತೆ, ಏನ್ ಮಾಡೋಣ. ಆದ್ರೆ ಅದು ಕೇಳಿದ್ರೆ ನಮ್ಮ ಪುಣ್ಯ ಒದಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೋಗ್ತಾನೆ ಕೊನೆಗೆ ಅಲ್ಲೇ ಕಲ್ಪನ ಆಗತ್ತೆ. ಕೊನೆಗೆ ಅಪ್ಪ ಕೇಳಬೇಕೇ ಕೇಳಬೇಕು, ಒಂದು ವೇಳೆ ನಾನು ಚೂರು ಆದೇಶ ಮಾಡಿದ್ರೆ ಹೇಳಿಬಿಡ್ತೀರಾ ಸಾಚಾರೇ, ಚೂರು ಕಥೆ ವ್ಯತ್ಯಾಸ ಆಯ್ತು ನೋಡಿ. ಅವಾಗ ನಾನೇನ್ ಮಾಡ್ಬೇಕು, ಹಳೇ ಕಥೆ ಕೇಳಿ ಕೇಳಿ ಸಾಕಾಗಿದೆ, ಕಥೆಯಲ್ಲಿ ಹೊಸತನ ಬರಬೇಕಲ್ಲ, ಆಗ ಬಂದ್ರೆ ಚೆನ್ನಾಗಿರುತ್ತೆ. ಏನಾಗ್ಬೇಕು, ಪರೀಕ್ಷೆಯಿಂದ ಹಾರಾಗ ಹಾವು ಕಚ್ಚಿ ಹೋಗಿಲ್ಲ, ಚೇಳು ಕಚ್ಚಿ ಹೋಗಿತ್ತು ಅಂತ ಏನೋ ಹೊಸದು ಹೇಳ್ಬೇಕು. ಕಥೆಯಲ್ಲಿ ಕಥೆ ಸ್ಟ್ಯಾಂಡರ್ಡ್ ನಡೆದದ್ದೆ, ಅದರಲ್ಲಿ ಹೊಸತನ ಬರಲ್ಲ. ಹಳೆಯ ಕಥೆ ಕೇಳಿದ್ದು ಕೇಳಿದ್ರೆ ಬೇಸರ ತಪ್ಪಿತ್ತಲ್ಲ. ಮತ್ತೇನಿದೆ ಇದು ನೋಡಿದ್ರೆ, ನಾ ಈ ಪುಸ್ತಕ ನಮಗೆ ಲಿಂಗದೇಹ ಬಂದಾಗುವ ಪರ್ಯಂತ ಕೇಳಬೇಕಂತೆ. ಇವಾಗಲೇ ನಮ್ಗೆ ವಿರಕ್ತಿ ಬರ್ತಾ ಇದೆ. ಹೌದು ತಾನೆ, ಸಾಧನೆ ಬಿಡ್ತೇವೆ. ಆಚಾರ್ಯ ಪ್ರವಚನ ಯಾವ ಸಬ್ಜೆಕ್ಟ್ ಬೇಕು? ಭಾಗವತ. ವಾ, ಕೇಳಿ ಕೇಳಿ ಸಾಕ ಆಗಿದೆ. ಅವರು ಭಾಗವತ, ಇವರು ಭಾಗವತ. ಅಲ್ಲ, ಈ ಲಿಂಗ ದೇಹದ ಬಂದ ಒಬ್ಬ ಎಂತ ಕೇಳಬೇಕಂದ್ರೆ ನಾಕ್ಸರ ಕೇಳಿಕೊಳ್ಳೆ ಬೇಡ ಅಂತೀರಲ್ಲ, ಅದು ಏನೋ ಸ್ವಾಮಿ ಎಲ್ಲಾ ಕತೆ ಕೇಳಿ ಅದೇ ಕತೆ. ಅವಾಗ ಅರಣ್ಯ ಮಚ್ಚರ್ ಹೇಳ್ತಾರೆ, ಕೇಳಬೇಕಾದ ರೀತಿಯಲ್ಲಿ ಕೇಳತಾ ಇಲ್ಲ, ಅದಕ್ಕೆ ಈಗ ಪಾಯಸ ಇದೆ ಕುಡಿಬೇಕು, ಕುಡಿತಾ ಇದ್ದೇವೆ. ಒಂದೇ ಸಮನೆ ಕುಡಿಲಿಕ್ಕಾಗತ್ತ ಪಾಯಸ? ಆಗಲ್ಲ. ಮಧ್ಯದಲ್ಲಿ ಚೂರು ಖಾರದ ಪದಾರ್ಥ, ಉಪ್ಪಿನಕಾಯಿ ಯಾವುದನ್ನು ಬಾಯಿಗೆ ಇಟ್ಕೊಂಡ್ರೆ ಮತ್ತೊಂದು ಕುಡಿಬಹುದು. ಆದರೆ ಒಬ್ಬ ಏನ್ ಮಾಡಿದ, ಪಾಯಸವೇ ಕುಡಿಯಲಿಲ್ಲ, ಬರೀ ಉಪ್ಪಿನಕಾಯಿ ಡಬ್ಬಿ ಖಾಲಿ ಮಾಡಿದ, ಏನಾಗುತ್ತೆ ಹೊಟ್ಟೆಯಲ್ಲಿ ಕೊಂಡು? ಹಾಗೆ ಭಾಗವತ ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸಿಕೊಡಲಿಕ್ಕೆ ಹೊರಟಿದೆ. ಅದು ಪಾಯಸ, ಅದು ಕುಡಿಯಬೇಕು. ನಾವು ಮಧ್ಯೆ ಉಪ್ಪಿನಕಾಯಿಯಂತೆ ಕಥೆಗಳನ್ನ ಹೇಳಿದ್ದಾರೆ, ಚೂರು ಬಾಯಿಗೆ ರುಚಿಯಾಗಲಿ ಅಂತ. ನಾವೇನ್ ಮಾಡಿದೆವು? ದೇವರ ಚಿಂತನಾ ಭಾಗವನ್ನೇ ಬಿಟ್ಟವು, ಬರೇ ಕಥಾಭಾಗ ಉಪ್ಪಿನಕಾಯಿ ಮಾತ್ರ ತಗೊಂಡ್ರೆ ಹೊಟ್ಟೆಯಲ್ಲಿ ಹುಣ್ಣು ಅಂದ್ರೆ ಭಾಗವತ ಸಾಕು ಸಾಕು ಎಂಬ ರೋಗ ಶುರು ಆಗುತ್ತೆ. ಹಾಗಾದ್ರೆ ಕೇಳಬೇಕಾದ ಕ್ರಮ ಏನು ಅಂದ್ರೆ ನಿನಗೇನು ಬೇಕೋ ತಿಳಕೋ ಅಂತ ಹೇಳಿದ್ರು. ಇದು ಚೆನ್ನಾಗಿ ಕೇಳ್ಬಿಡಿ. ಅವರು ಇನ್ನ 3 ದಿವಸ ಇಲ್ಲ ಅಷ್ಟಮಸ್ಕಂದಕ್ಕೆ, 4 ದಿವಸ ತಾನೆ. ಬೇಸಿಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ಎಲ್ಲ ಹೊರಟ್ರೆ ಏನಾಗುತ್ತೆ ಎಂಬುದು ಅರಣ್ಯಕಾಚಾರ ಹೇಳ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಯಾರಾದ್ರೂ ತಿಳಿಯದೇ ವ್ಯಕ್ತಿಗಳಿದ್ರೆ ಅವರಿಗೆ ಪರಿಚಯ ಆಗಲಿ ಅಂತ ಹೇಳಿ ಹೊರಟೆ. ನಮ್ಮ ಜೀವನದ ಗುರಿ ಏನು? ಜೀವನದ ಗುರಿ ಏನು ಅಂದರೆ ಏನ ಕೇನ ವಿಷಯನ ಸಂತತಂ ಆದರೇನ ಮನೋಗತಿ ಶ್ರೀಹರೇ ಶರಣಾಖ್ಯ ಯೋಗ ಇದನ್ನೇವ ಸಾಧನ ನೀಡಿದ. ನಮ್ಮ ಇಡೀ ಬದುಕು ದೇವ ಒಳ್ಳೆ ಜನ್ಮ ಕೊಟ್ಟ. ಈ ಜನ್ಮ ಯಾಕೆ ಕೊಟ್ಟ ಅಂದರೆ ಇಡೀ ಜನ್ಮ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದವನ್ನ ಆತನದಿಂದ ನೆನೆಯಬೇಕೆಂಬ ಉದ್ದೇಶದಿಂದ ಕೊಟ್ಟ. ಸಾಧನ ಅಂದ್ರೆ ಏನು? ಚೌಕಟ್ಟು ಹಾಕ್ಕೊಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಸ್ನಾನ ಸಂಧ ಪೂಜಾ ಎಲ್ಲ ಮಾಡಿರಿ ಅಂತ ಹೇಳಿದ್ರೆ ಅಲ್ಲಿ ಇದೆಲ್ಲ ಸಾಧನೆ ಪ್ರಧಾನ ಅಲ್ಲ. ಇವೆಲ್ಲ ಮಾಡುವಾಗ ದೇವರ ನೆನಪು ಎಷ್ಟು ಬಂತು ಅದು ಪ್ರಧಾನ ಸಾಧನೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು 8 ಗಂಟೆ ಕಾಲ ಸಾಧನೆ ಅಂತ ಮಾಡಿದ್ರೆ 8 ನಿಮಿಷ ಆದ್ರೂ ದೇವರಲ್ಲಿ ಮನಸ್ಸಿತ್ತು ಇಲ್ಲೋ ಅಂತ ಆಗಿರ್ತಲ್ವ? ಆದ್ದರಿಂದ ದೇವರಲ್ಲೇ ಸದಾ ಮನಸ್ಸಿಡಬೇಕು. ಎಷ್ಟು ಈ ಜನ್ಮದ ಪ್ರತಿಯೊಂದು ಕ್ಷಣ ದೇವರಲ್ಲೇ ಆಧಾರಪೂರ್ವಕವಾಗಿ ಮನಸ್ಸಿಡಬೇಕು, ಅದಕ್ಕಾಗಿ ಜನ್ಮ ಬಂದದ್ದು ಅಂತ ಮೊದಲು ಅನಿಸುತ್ತೆ. ಅವಾಗ ಮತ್ತು ಪ್ರಶ್ನೆ ಬರುತ್ತೆ, ನಾನು ಯಾಕೆ ದೇವರನ್ನೇ ನೆನೆಯಬೇಕು? ಇಡೀ ಜನ್ಮ ದೇವರನ್ನ ಆಧಾರದಿಂದ ನೆನೆಯೋದೇ ನನ್ನ ವಿಶೇಷ. ಈ ಜನ್ಮದ ಸಾರ್ಥಕ್ಯ, ಜನ್ಮ ಸಾರ್ಥಕ ಆಗೋದು ದೇವರನ್ನು ನೆನೆದರೆ ಅಂತ ಹೇಳಿದ್ರಲ್ಲ, ನಾನು ಯಾಕೆ ನೆನೆಯಲಿ ಅಂತ ಪ್ರಶ್ನೆ ಬಂದರೆ ಅವಾಗ ಉತ್ತರ ಕೊಡುತ್ತಾರೆ. ಕೀಟ ಯಶಸ್ಕೃತ ಅರ್ಧ ನಿನ್ನೆ ಕೇಳಿದ್ರು ಸಪ್ತಮ ಸ್ಕಂದ ಬಂದಾದರಲ್ಲಿ ಚಿಕ್ಕ ಹುಳ ಅದನ್ನ ಗೂಡಲ್ಲಿ ಚಿಟ್ಟೆ ತಂದು ಇಡುತ್ತೆ, ಇಟ್ಟು ಅದಕ್ಕೆ ಆಹಾರ ಕೊಡ್ತಾ ಕೊಡ್ತಾ ಬರುತ್ತೆ. ಸುಟ್ಟು ಗೂಡನ್ನು ಕಟ್ಟುತ್ತೆ, ಆಹಾರ ಕೊಡ್ತಾ ಬಂದಾಗ ಒಳಗಿರುವ ಹುಳ ಈ ಚಿಟ್ಟೆಯನ್ನೇ ನೆನೆದು 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 ಕೊನೆಗೆ ತಾನು ಹುಳೆಯ ರೂಪವನ್ನು ಬಿಟ್ಟು ಚಿಟ್ಟೆಯಂತೆ ರೆಕ್ಕೆಗಳನ್ನು ಪಡೆದು ಆ ಗೂಡನ್ನು ಸೀಳಿಕೊಂಡು ತಾನು ಆ ಚಿಟ್ಟೆಯ ಜೊತೆಗೇನೆ ಹೋಗಿಬಿಡುತ್ತೆ. ಇದೆಯ ನಿಮ್ಮ ಸಾಧನೆ ಚೌಕಟ್ಟು ಒಂದು. ಹಾಗಾದರೆ ಭಗವಂತ ಈ ಶರೀರವೆಂಬ ಗೂಡಿನಲ್ಲಿ ನಮ್ಮನ್ನ ಈ ಪ್ರಪಂಚವೆಂಬ ಗೂಡಿನಲ್ಲಿ ತಂದಿಟ್ಟಿದ್ದಾನೆ, ಕಾಲ ಕಾಲಕ್ಕೆ ಆಹಾರ ಕೊಡತಾ ಇದ್ದಾನೆ. ಇಂಥ ಭಗವಂತ ನಮ್ಮನ್ನು ಯಾಕೆ ತಂದಿಟ್ಟ ಅಂದರೆ ನಾವು ಕೂಡ ಆ ಹುಳದಂತೆ ನಮಗೆ ಸದಾಕಾಲ ಆಹಾರ ಎಲ್ಲವನ್ನು ಕೊಡುವ ದೇವರನ್ನ ಅಲ್ಲ, ದೇವರನ್ನೇ. ಆ ಹುಳಕ್ಕೆ ಬೇರೆ ಲೋಕ ಇಲ್ಲ, ಗೂಡು ತಾನು ಆ ಬರುವಂತ ಚಿಟ್ಟೆ, ಅದನ್ನೇ ನೆನೆಯುತ್ತಾ ಇತ್ತು. ನಾನು ಕೂಡ ದೇವರನ್ನೇ, ದೇವರನ್ನು ಅಲ್ಲ, ದೇವರನ್ನೂ ಅಲ್ಲ, ದೇವರನ್ನೇ ನೆನೆದದ್ದು ನೆನೆದದ್ದು ಆದರೆ ನಾವು ದೇವರಾಗಲ್ಲ. ದೇವರಂತೆ ಜ್ಞಾನ ಆನಂದ ಚೆನ್ನಾಗಿ ಪಡೆಕೊಂಡು ಈ ಲಿಂಗ ಶರೀರ ಇದೆ ಒಳಗೆ, ನಾವು ಎರಡು ಮೂರು ಶಕ್ತಿ ಹಾಕೊಂಡಿದ್ದೇವೆ ಒಳಗೇನೆ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಅಂತ ಮೂರು ಶಕ್ತಿಗಳು. ಅದನ್ನ ಸೀಳಿಕೊಂಡು ಭಗವಂತನ ಸಂವಿಧಾನಕ್ಕೆ ನಾವು ಸೇರಲಿಕ್ಕೆ ಸಾಧ್ಯ. ಇದು ನಮ್ಮ ಸಾಧನೆ ಚೌಕಟ್ಟು. ಹಾಗಾದರೆ ಅಲ್ಲಿ ಪ್ರಶ್ನೆ ಬಂತು, ನಮ್ಮ ಸುತ್ತೂ ಇರುವ ನಾನಾ ದೋಷಗಳು ತುಂಬಿವೆ, ಈ ಶರೀರ ಕೊಟ್ಟಿದ್ದಾನಲ್ಲ ಇದರ ತುಂಬ ಪಾಪ, ಹಿಂದಿನ ಪಾಪ, ಹಿಂದಿನ ಪಾಪ, ಹಾಗೆ ಪಾಪ ಪಾಪದಿಂದ ಏನಾಗ್ತಾ ಇದೆ, ನಮ್ಮಲ್ಲಿ ಒಳ್ಳೆ ಗುಣಗಳು ಇಲ್ಲವೇ ಇಲ್ಲ, ಬಹಳ ಚೂರು 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 ಇದೆ, ಕೆಟ್ಟ ದುರ್ಗುಣಗಳು ತುಂಬಾ ಕೂತಿವೆ. ಈಗ ಸಾಧನೆ ದೇವರಲ್ಲೇ ಮನಸ್ಸು ಬರಬೇಕಾದರೆ, ದೇವರಲ್ಲೇ ನಮಗೆ ಮನಸ್ಸು ಬರಬೇಕಾದರೆ ನಮ್ಮಲ್ಲೇನಿರಬೇಕು, ಒಳ್ಳೆ ಗುಣಗಳಿರಬೇಕು. ಕೆಟ್ಟ ಗುಣಗಳೇ, ಕೆಟ್ಟ ಸ್ವಭಾವಗಳೇ ತುಂಬಿದ್ದಾಗ ದೇವರ ಕಡೆ ಮನಸ್ಸೇ ಹೋಗಲ್ಲ, ಹೋದ್ರು ನಿಲ್ಲಲ್ಲ, ನಿಂತು ಓಡಿ ಬರುತ್ತೆ, ಇದು ನಮ್ಮ ಸ್ಥಿತಿ ಆಗಿರುತ್ತೆ. ಅಂಥ ಕಾಲಕ್ಕೆ ನಮ್ಮಲ್ಲಿ ದೋಷಗಳೆಲ್ಲ ಹೋಗಬೇಕು, ಹಾಗೆ ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕು, ಮೂಡಿ ಬರಬೇಕಲ್ಲ. ಆ ಬರಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಆಳವಾದ ವಿಚಾರನೆ ಹೇಳ್ತಾ ಇದ್ದೇನೆ. ನಿಮ್ಮ ತಲೆಗೆ ಬಂತ ಒಳ್ಳೆ ಸಂತೋಷ ಆಗುತ್ತೆ. ಭಾಗವತ ಕೇಳಲಿಕ್ಕೆ ಏನು ಕುದುರೆಯಂತೆ ಓಡ್ತಾ ಓಡ್ತಾ ಸಂತೋಷವಾಗಿ ಕೇಳಬಹುದು, ಇಲ್ಲ ಡಲ್ಲಾಗಿ ಕೇಳ್ತಾ ಪರ್ಪಸ್ಸೇ ಗೊತ್ತಿಲ್ಲದೆ ಹೋಗ್ತದೆ. ಹಾಗಾದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆ ಗುಣಗಳು ಬರಬೇಕು, ಕೆಟ್ಟ ಗುಣ ದುರ್ಗುಣಗಳು ಹೋಗಬೇಕು. ಒಳ್ಳೆ ಗುಣಗಳು ಬಂದಾಗ ನಮ್ಮಲ್ಲಿ ಭಗವಂತನ ಕುರಿತು ಚಿಂತನೆ ಚೆನ್ನಾಗಿ ಬರುತ್ತೆ, ಇದು ನಮ್ಮ ಜೀವನದ ಗುರು. ಹಾಗಾದ್ರೆ ಒಳ್ಳೆ ಗುಣಗಳು ಬರಬೇಕು. ಒಳ್ಳೆ ಗುಣಗಳು ಅಂದ್ರೆ ಒಂದು ಚಿಕ್ಕ ದೃಷ್ಟ, ಏನದು, ನಮಗೆ ಎದುರೇ ವ್ಯಕ್ತಿ ಏನಾದರೂ ತೊಂದರೆ ಕೊಟ್ಟರೆ, ಅವರದ್ದೇನಾದರೂ ಉಪದ್ರ ಆದರೆ ಅವರ ಮೇಲೆ ತುಂಬಾ ಸಿಟ್ಟು ಬರುವುದು ಸಹಜ, ಹೌದಾನೆ. ಆದರೆ ನಮ್ಮಲ್ಲಿ ಒಳ್ಳೆ ಗುಣ ಮೂಡಿದ್ದು ಏನದು, ಎದುರೇ ವ್ಯಕ್ತಿ ತೊಂದರೆ ಕೊಟ್ಟರೂ ಕೂಡ ಸಹನೆ ನಮ್ಮಲ್ಲಿ ಬೆಳೆಯಿತು. ಆದ ಮೇಲೆ ಅವರು ತೊಂದರೆ ಕೊಟ್ಟರೂ ಕೂಡ ಅವರನ್ನ ಕ್ಷಮಾ ಮಾಡುವಷ್ಟು ತಾಕತ್ತು ಬೆಳೆಯಿತು. ಸರಿ ಪಾಪ ಏನೋ ಒದಾಡ್ತಾ ಇದ್ದಾನೆ ಪಾರಬ್ಧ ಕರ್ಮ ಇರಲಿ ಅಂತ ಆ ಮನಸ್ಸಿನಲ್ಲಿ ಇನ್ನೊಬ್ಬರನ್ನ ಕ್ಷಮ ಮಾಡುವ ಗುಣ ಬೆಳೆದರೆ ಮನಸ್ಸು ಎಷ್ಟು ಹಗುರಾಗಿರುತ್ತೆ, ತುಂಬಾ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಒಂದು ಗುಣ ಬಂದರೇನೆ ಮನಸ್ಸಿಗೆ ಒಳ್ಳೆ ಉಲ್ಲಾಸ ಬಂದರೆ, ನಮ್ಮಲ್ಲಿ ತುಂಬಾ ಗುಣಗಳು ಬಂದ್ರೆ, ಒಳ್ಳೆ ಒಳ್ಳೆ ಗುಣಗಳು ಬಂದ್ರೆ ಒಳ್ಳೆ ವಿಶೇಷವಾದ ಸಾಧನೆ ನಡೆಯುತ್ತೆ. ಆ ಗುಣಗಳು, ಒಳ್ಳೆ ಗುಣಗಳು ಎಷ್ಟು ಬರಬೇಕು, ಎಷ್ಟು ಬಂದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ದೇವರು ನಮಗೆ ಸಮ್ಮುಖರಾಗ್ತಾರೆ ಅಂದ್ರೆ ಅದಕ್ಕೆ ಪಟ್ಟಿ ಕೊಟ್ಟರು. 30 ಗುಣಗಳು ನಮ್ಮಲ್ಲಿ, ಒಳ್ಳೆ ಗುಣಗಳು ಬಂದ್ರೆ, ಆ 30 ಗುಣಗಳು ನಮ್ಮಲ್ಲಿ ಮೂಡಿದರೆ ದೇವರು ನಮಗೆ ಸಮ್ಮುಖ. ಈ 30 ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ಅವಾಗ ಒಂದು ಶಬ್ದ ಪ್ರಯೋಗ ಮಾಡುತ್ತಾರೆ, ಬಿಂಬ ಪ್ರತಿಬಿಂಬ ಭಾವ. ಏನು ಅಂದ್ರೆ, ನೀವು ಕನ್ನಡಿ ಮುಂದೆ ನಿಂತಿದ್ದೀರಾ, ನಿಮ್ಮ ಮುಂದೆ ಕನ್ನಡಿ ಇದೆ, ನೀವು ಕನ್ನಡಿ ಮುಂದೆ ನಿಂತದ್ದಕ್ಕೆ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಕಾಣಿಸ್ತಾ ಇದೆ, ಕಾಣಿಸುತ್ತಾನೆ. ನಿಮ್ಮ ಪ್ರತಿಬಿಂಬ ಕೊರಳಲ್ಲಿ ಏನೂ ಹಾರ ಇಲ್ಲ, ಯಾವ ಹಾರ ಏನೂ ಇಲ್ಲ, ಯಾಕೆ ನೀವು ಹಾಕಿಲ್ಲ, ನೀವು ಹಾಕಿಲ್ಲ. ಒಂದು ವೇಳೆ ಪ್ರತಿಬಿಂಬದ ಕೊರಳಲ್ಲಿ, ನಿಮ್ಮದೇ ಪ್ರತಿಬಿಂಬದ ಕೊರಳಲ್ಲಿ ಒಳ್ಳೆ ಹಾರಗಳು ಕಾಣಬೇಕಾದರೆ ಏನ್ ಮಾಡಬೇಕು, ನೀವು ಹಾಕಬೇಕು, ಹೌದಾನೆ. ಹಾಗೆ ಇಲ್ಲಿ ದೇವ ಎಲ್ಲರ ಒಳಗೆ ಭಗವಂತ ಇದ್ದಾನೆ, ಅವ ಬಿಂಬ, ನಾವು ದೇವರ ಪ್ರತಿಬಿಂಬ, ಇಬ್ಬರು ಇದ್ದೇವೆ. ನಮ್ಮಲ್ಲಿ ಒಂದು ಒಳ್ಳೆ ಗುಣ ಇಲ್ಲ, ಯಾವುದೋ ಚಾರೋ ಚೂರು ಬಂದು ಹೋಗ್ತಾ ಇರುತ್ತೆ, ದೇವ ಒಳ್ಳೆ ಗುಣಗಳಾದ ಮೈ ತುಂಬ ಒಳ್ಳೆ ಗುಣಗಳು ಅಲ್ಲರಿ, ನಮ್ಮ ಮೈ ತುಂಬ ಒಳ್ಳೆ ಹಾರಗಳು ಹಾಕೊಂಡು ನಮ್ಮ ಪ್ರತಿಬಿಂಬದಲ್ಲಿ ಒಂದು ಹಾರ ಕಾಣಿಸದೆ ಇರುತ್ತ ಯಾವಾಗಾದ್ರೂ ಇಲ್ಲಲ್ಲ, ಇಲ್ಲಿ ಕಾಣ್ತಾ ಇದೆ ದೇವ ಬಿಂಬ. ಅವನ ಮೈ ತುಂಬ ಒಳ್ಳೆ ಗುಣಗಳಿವೆ, ನಮ್ಮಲ್ಲಿ ಒಂದೂ ಒಳ್ಳೆ ಗುಣ ಇಲ್ಲ, ಇಲ್ಲಿ ಹೇಗಾಯಿತು ಅಂದಾಗ ಇಷ್ಟೇ ಯಾರೋ ಕೇಳಿದ್ರು, ಅಲ್ಲ ನಿಮ್ಮಲ್ಲಿ ನಿಮ್ಮ ತುಂಬ ಹಾರಗಳಿವೆ, ನಿಮ್ಮ ಪ್ರತಿಬಿಂಬದ ಕೊರಳಲ್ಲಿ ಹಾರ ಯಾಕಿಲ್ಲ ಅಂದ್ರೆ ನೀವು ಉತ್ತರ ಕೊಟ್ರಿ ಏನಂತ, ನನ್ನಲ್ಲಿ ಹಾರಗಳಿವೆ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೇನೆ ಒಂದು ಕೊರಳಲ್ಲಿ ಹಾಕೊಂಡಿಲ್ಲ, ಅದಕ್ಕೆ ನನ್ನ ಪ್ರತಿಬಿಂಬಕ್ಕೆ ಒಂದು ಕೊರಳಲ್ಲಿ ಹಾರ ಇಲ್ಲ. ಅದೇ ನಮ್ಮೊಳಗೆ ಭಗವಂತ ಒಳ್ಳೆ ಗುಣಗಳೆಲ್ಲ ಹಾರಗಳು ಆತನ ಹತ್ರ ಇದ್ರೂ ಕೂಡ ಒಳಗೆ ಬಚ್ಚಿಟ್ಟಿದ್ದಾನೆ, ಬೀಗ ಹಾಕಿದ್ದಾನೆ, ಒಂದು ಹೊರಗೆ ತೋರ್ತಾ ಇಲ್ಲ. ಅದಕ್ಕೆ ಪ್ರತಿಬಿಂಬರಾದ ನಾನು ಯಾವಾದ್ರೂ ಬೋಳ ಕೊರಳಲ್ಲೇ ಕಾಣ್ತಾ ಇದ್ದೇವೆ. ಈಗ ಭಾಗವತ ಹೇಳಿ ಶುರು ಮಾಡಿತು, ನಿನ್ನ ಕೊರಳಲ್ಲಿ ಅಂದ್ರೆ ನಿನ್ನಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಬರಬೇಕಾ, ನಿನ್ನ ಒಳಗಿರುವ ದೇವರಲ್ಲಿ ಏನಂತ ಕೇಳಬೇಕು, ಈ ಗುಣ ಹೊರಗೆ ತಾರಯ್ಯ, ಈ ಹಾರ ಹಾಕೋ, ಈ ಹಾರ ಹಾಕೋ ಅಂತ ದೇವರನ್ನ ಕೇಳಿದ್ರೆ ದೇವ ಆ ಒಂದೊಂದು ಹಾರ ಹಾಕೊಳ್ಳಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲೂ ಒಳ್ಳೆ ಹಾರ ಕಾಣುತ್ತಾ ಬರುತ್ತೆ. ಹಾಗಾದ್ರೆ ದೇವರನ್ನ ಏನಂತ ಕೇಳಬೇಕು, ಸ್ವಾಮಿ ಅಂದ್ರೆ ನಿನ್ನಲ್ಲಿ 30 ಗುಣಗಳು ತೋರಯ್ಯ, ನೀನು 30 ಗುಣಗಳು ಹೊರಗೆ ತೋರಿದರೆ ನನ್ನಲ್ಲಿ 30 ಗುಣಗಳು ಹೊರಗೆ ಬರುತ್ತೆ ಪ್ರತಿಬಿಂಬ. ಅದಕ್ಕೆ ಸ್ವಾಮಿ ತೋರು 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 ಅಂತ ಕೇಳಿದ್ರು. ಅವಾಗ ದೇವರನ್ನ ಕೇಳಬೇಕಾದ್ರೆ ಇದು ಎಷ್ಟೊತ್ತು ನಾವು ಜಪ ಮಾಡ್ತೀವಿ, ಮನೆಯಲ್ಲಿ ಜಪ ಮಾಡೋ ಕಾಲಕ್ಕೆ ಸ್ವಲ್ಪ ಹೊತ್ತು ಮಾಡ್ತೀವಿ, ಆ ಜಪ ಮಾಡುವ ಕಾಲಕ್ಕೇನೆ ನಿದ್ದೆ ಬರ್ತಾ ಇರುತ್ತೆ, ತಲೆಯಲ್ಲಿಗೂ ಹೋಗ್ತಾ ಇರುತ್ತೆ, ಪಾರಾಯಣ ಮಾಡುವಾಗ ತಲೆಯಲ್ಲಿಗೂ ಹೋಗ್ತಾ ಇರುತ್ತೆ, ಅದಕ್ಕೆ ಪಾನಪ್ರಶ್ನ ಶುರು ಆಗಿರುತ್ತೆ. ಮಧ್ಯೆ ಕೇಳ್ತಾರೆ, ಏನ್ ಇವತ್ತು ಪಾರ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ ಕಮ್ಮಿ ಹಾಕ್ಬೇಕಾ, ಸ್ವಲ್ಪ ಮಧ್ಯೆ ಹಾಕು, ನಂತರ ಪಾರಾಯಣ ಏನು ಮತ್ತೆ ಶುರು. ಯಾಕೆ ಮನಸ್ಸಿದ್ದಿಲ್ಲ, ಬಾಯಿ ಹೇಳ್ತಾ ಇತ್ತು. ಆದ್ದರಿಂದ ನಾವು ಪೂಜೆ ಮಾಡಿದ್ರು, ಜಪ ಮಾಡಿದ್ರು, ಪಾರಾಯಣ ಮಾಡಿದ್ರು, ಏನು ಮಾಡಿದ್ರು ಮನಸ್ಸು ಆಚೆ ಈಚೆ ಹೋಗ್ತಾ ಇರುತ್ತೆ. ಆದರೆ ಒಂದು ಕಾಲಕ್ಕೆ ಮಾತ್ರ ಮನಸ್ಸು ಇರಲೇಬೇಕಾಗುತ್ತೆ. ಯಾವಾಗ ಪ್ರವಚನ ಪಾಠ ನಾನು ಮಾಡ್ತಾ ಇದ್ರೆ ದೇವರಲ್ಲಿ ಹೇಳೋ ಸಬ್ಜೆಕ್ಟ್ ಅಲ್ಲೇ ಮನಸ್ಸಿರಬೇಕು, ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನೀವು ಆಸಕ್ತಿಯಿಂದ ಈ ಪ್ರವಚನ ಕೇಳಲಿಕ್ಕೆ ಶುರು ಮಾಡಿದಾಗ ಮನಸ್ಸು ಇಲ್ಲೇ ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಅದು ಭಾಗವತ ಹೇಳ್ತಾ ಇದೆ. ಭಗವಂತ ಆತನಲ್ಲಿ ಎಷ್ಟು ಗುಣಗಳಿವೆ, ತುಂಬಾ ಇವೆ, ನಮಗೆಷ್ಟು ಬೇಕೋ ಅಷ್ಟನ್ನ ಹೊರಗೆ ತಾರಯ್ಯ ಅಂತ ದೇವರನ್ನ ಕೇಳಿಕೋಬೇಕು. ಅದನ್ನ ಹೇಳಿಕೊಡ್ತಾ ಇದೆ ಭಾಗವತ. ಏನು ಇಲ್ಲ, 10 ಅವತಾರದಲ್ಲಿ ಭಗವಂತ 10 ಅವತಾರ ಪ್ರಕಟ ಮಾಡಿದನಲ್ಲ, 10 ಅವತಾರದಲ್ಲಿ ನಿನ್ನಲ್ಲಿ ಎಷ್ಟು ಗುಣಗಳು ಮೂಡಬೇಕೋ ಅವೆಲ್ಲ ತೋರ್ತಾ ತೋರ್ತಾ ಬಂದಿದ್ದಾನೆ. ಈ ಭಾಗವತ ಕೇಳುವಾಗಲ್ಲ ಅಲ್ಲಿ ರಾಮನಾಗಿ ದೇವರು ತೋರಿದ ಗುಣಗಳೆಲ್ಲ ಪಟ್ಟಿ ಕೊಡ್ತಾ ಬರ್ತಾರೆ. ದೇವರು ಹೀಗ್ ಮಾಡಿದ, ಹಾ ಮಾಡಿದ, ಹಾ ಮಾಡಿದ, ಹಾ ಮಾಡಿದ ಅಂತ. ಅವಾಗ ನಾವೇನ್ ಮಾಡಬೇಕು ಅಂದ್ರೆ ಒಂದು ಚಿತ್ತ ಕನೆಕ್ಷನ್ ತಪ್ಪಿ ಹೋಗಿದೆ ಅದನ್ನ ಕೊಡ್ತಾರೆ ಅರಣ್ಯಕಾಚಾರ. ಏನದು, ರಾಮ ಬಂದ ಹೀಗೆ ಮಾಡಿದ ಹೀಗ್ ಮಾಡಿದ ಅಂತ ಹೇಳಿ ಅಲ್ಲಿಗೆ ನಿಲ್ಲಬೇಡಿ. ಯಾರಿಗೋ ಒಳ್ಳೆ ಹಸಿವೆ ಆಯಿತು, ಬಂದವ್ರನ್ನ ಕೇಳಿದ್ರು ಹಸಿವೆ ಹೋಗ್ಬೇಕು ಏನ್ ಮಾಡಲಿ, ಅಡಿಗೆ ಮಾಡ, ಅಡಿಗೆ ಮಾಡ್ದ ಬಂದು ಹೋಯ್ತಾ ಹಸಿವೆ ಇಲ್ಲ, ಯಾಕೆ ಅಡಿಗೆ ಮಾಡಿಲ್ವಾ, ಮಾಡಿ ಊಟ ನೀವು ಹೇಳಿಲ್ಲ. ನೀವು ಅಡಿಗೆ ಮಾಡಿದರೆ ಹಸಿವೆ ಹೋಗುತ್ತೆ ಅಂತ ಹೇಳಿದ್ರಿ, ಊಟ ಮಾಡಿ ಹೇಳಿಲ್ಲ. ಹಾಗೆ ಭಾಗವತ ಕೇಳಿದರೆ ಭಯ ಹೋಗುತ್ತೆ ಅಂತ ಹೇಳಿದ್ದೀರ, ಕೇಳ್ತಾನೇ ಇದ್ದೇನೆ, ಭಯ ಹೋಗ್ತಾನೇ ಇಲ್ಲ, ಎಷ್ಟು ಮಂಗಳಗಳಾಯಿತು ಹೋಗ್ತಾ ಇಲ್ಲ. ಅವಾಗಂದ್ರೂ ಭಾಗವತ ಕೇಳುವುದು ಎಂಬುದು ಅಡಿಗೆ ಮಾಡಿದಂತೆ. ಊಟ ಮಾಡುವುದು ಅಂದ್ರೆ ಯಾವುದು? ಭಾಗವತ ಊಟ ಮಾಡಬೇಕಂತೆ. ಅಂದ್ರೆ ನಮ್ಮ ಒಳಗೆ ಬಿಂಬಮೂರ್ತಿ ಭಗವಂತ ಇದ್ದಾನಲ್ಲ, ಇವ ಸಬ್ಜೆಕ್ಟ್ ಏನು, ಅವನು ಗುಣಗಳನ್ನು ತೋರ್ತಾ ಬರಬೇಕು. ಅವಾಗ ಏನ್ ಮಾಡಬೇಕು ಅಂದ್ರೆ, ಕೇಳಿದ ಕಥೆಯಲ್ಲಿ ರಾಮನಾಗಿ ಎಷ್ಟು ಗುಣಗಳು ತೋರಿದ್ದಾನೋ ಆ ರಾಮನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ತಿಳಿದು ಬರೀ ತಿಳಿದರೆ ಸಾಲದು. ಏಕಾಂತದಲ್ಲಿ ಒಬ್ಬರೇ ಕೂತಾಗ ನಮ್ಮ ಒಳಗಿರುವ ದೇವರನ್ನ ಚಿಂತನೆ ಮಾಡುತ್ತಾ ನೀನೇ ರಾಮ, ನೀನೇ ಕೃಷ್ಣ, ನೀನೇ ರಾಮನಾಗಿ ಈ ತರ ಎಲ್ಲ ತೋರಿದೀಯ. ಅಷ್ಟು ಗೋಪಾಲಕರನ್ನ, ಅಷ್ಟು ಜನ ಗೋಪಾಲಕರನ್ನ ಕಾಡುಗಿಚ್ಚು ಆಕಳುಗಳು ಗೋಪಾಲಕರೆಲ್ಲ ಆ ಕಾಡುಗಿಚ್ಚಿನಲ್ಲಿ ಸಿಕ್ಕಾಕೊಂಡು ಓಡಾಡ್ತಾ ಇದ್ದಾರೆ. ಮೈಯೆಲ್ಲ ಸೀರೆ ರಕ್ತ ಬರ್ತಾ ಇದೆ, ಉರಿದು ಹೋಗ್ತಾ ಇದ್ದಾರೆ, ಕಣ್ಣೆದುರಿಗೆ ಉರಿದು ಹೋಗ್ತಾ ಇದ್ದಾರೆ. ಅಂಥ ಸ್ಥಿತಿಯಲ್ಲಿ ಕೃಷ್ಣ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ಕಾಡುಗಿಚ್ಚನ್ನೇ ಬಾಯಲ್ಲಿ ಪಾನ ಮಾಡಿಬಿಟ್ಟ, ಪಾನ ಮಾಡಿ ಅವರನ್ನು ರಕ್ಷಣೆ ಮಾಡಿದ. ಅಲ್ಲಿಗೆ ನಿಂತಿತು. ಈಗ ಹೇಳ್ತಾರೆ, ಆ ಕೃಷ್ಣನೇ ನೀನು, ನನ್ನ ಸುತ್ತಲೂ ಕಾಡುಗಿಚ್ಚು ಕೂತಿದೆ, ಸಂಸಾರದ ಕಾಡುಗಿಚ್ಚು ಕೂತಿದೆ, ಇದನ್ನು ಪಾನ ಮಾಡಿ ರಕ್ಷಣೆ ಮಾಡಲ್ಲ ಮಾಡಲ್ಲ ಅಂತೀಯ. ಅವರೆಲ್ಲ ನಿನಗೇನ್ ಕೊಟ್ರು, ಬಂಗಾರ ಕೊಟ್ರ, ಬೆಳ್ಳಿ ಕೊಟ್ರ, ಏನ್ ಕೊಟ್ರು, ಮತ್ತೆ ನಾನೇನು ಕೊಟ್ಟಿಲ್ಲ, ಮತ್ತೆ ತಾಕತ್ತಿಲ್ಲ ಅಂತೀಯ. ಅದೇ ಕೃಷ್ಣ ನನ್ನನ್ನು ಕೊಟ್ಟಿದ್ದೀಯ, ನನ್ನ ರಕ್ಷಣೆ ಮಾಡಲಿಕ್ಕಿದ್ದೀಯ, ನನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆ ನಮ್ಮಲ್ಲಿ ಹೊರಡುತ್ತೆ. ಯಾವಾಗ ಹತ್ತವತಾರದ ಕಥೆಯನ್ನ ಕೇಳಿ ಅವನೇ ಅಷ್ಟೇ ತಾಕತ್ತಿರುವ ಭಗವಂತನೇ ನನ್ನೊಳಗಿದ್ದಾನೆ ಎಂಬ ಚಿಂತನೆ ಮಾಡ್ತಾ ಬಂದರೆ ನನ್ನೊಳಗಿರುವ ಭಗವಂತ ಅವನೇ, ಅವನೇ ನಿಂತಿದ್ದಾನೆ. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವತಿರೇವಚ, ಇವನೇ ಅವತಾರ ರೂಪ ಅಂತ ಆ ಬಿಂಬನಲ್ಲಿ ಹತ್ತವತಾರದ ಗುಣಗಳನ್ನ, ಹತ್ತವತಾರದಲ್ಲಿ ದೇವರು ಏನೇನು ಗುಣಗಳು ತೋರುತ್ತಾನೆ ಆ ಗುಣಗಳೆಲ್ಲ ನನ್ನ ಬಿಂಬನಲ್ಲಿ ಇವೆ ಇವೆ ಅಂತ ಚಿಂತನೆ ಮಾಡುತ್ತಾ ಬಂದರೆ ಆಗ ಭಗವಂತ ಒಂದೊಂದು ಗುಣವನ್ನ ನಮ್ಮಲ್ಲಿ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡುತ್ತಾರೆ. ನಮ್ಮಲ್ಲಿ ಒಳ್ಳೆ ಒಳ್ಳೆ ಸಾಮಾನ್ಯ ಬೇಕಾದ ಗುಣಗಳು ಮೂಡಿ ಭಗವಂತನ ಹತ್ತಿರ ಆಗ್ತೇವೆ. ಅದಕ್ಕೆ ಲೀಲಾಂತ ಹೇಳ್ತಾರೆ, ಸುಗುಣರ ಮನೋಹರ ವಿಜಯ ವಿಠಲ ದೇವ. ಅಂದ್ರೆ ಭಗವಂತ ನಮಗೆ ಮನೋಹರನಾಗಿ ಕಾಣಿಸ್ತಾ ಇಲ್ಲ, ದೂರವೇ ಇದ್ದಾನೆ. ದೇವರು ನಮಗೆ ಮನೋಹರನಾಗಿ ಚೆನ್ನಾಗಿ ಕಾಣಬೇಕಾದ್ರೆ ನಮ್ಮಲ್ಲಿ ಸುಗುಣಗಳು ಬರಬೇಕು, ನಾವು ಸುಗುಣರೂ ಆಗಬೇಕು. ನಾವು ಸುಗುಣರಾದರೆ ನಮ್ಮಲ್ಲಿ ಭಗವಂತ ಚೆನ್ನಾಗಿ ಮೂಡುತ್ತಾರೆ. ನಮ್ಮಲ್ಲಿ ಗುಣಗಳು ಬರಬೇಕಾ, ಭಾಗವತ ಹೀಗೆ ಕೇಳಬೇಕು, ಸದಾ ಭಾಗವತ ಕೇಳಬೇಕು. ಆ ದೇವರಲ್ಲಿ ಏನೇನು ಗುಣಗಳಿವೆ ಎಲ್ಲವನ್ನ ಚಿಂತನೆ ಮಾಡಬೇಕು. ಆ ದೇವರು ನನ್ನಲ್ಲಿದ್ದಾರೆ, ನನ್ನಲ್ಲಿರುವ ದೇವರಲ್ಲಿ ಇಂತಿಂತಹ ಗುಣಗಳಿವೆ ಅಂತ ಹೇಳಿದರೆ ಆಗ ದೇವರ ಒಂದೊಂದು ಗುಣ ಹೇಳಿ ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡುತ್ತಾ ಬರುತ್ತೆ. ಅವಾಗ ನಮ್ಮ ಆಲೋಚನೆಯ ಹಂತವೇ ಬೇರಾಗುತ್ತೆ. ಆ ರೀತಿಯಲ್ಲಿ ನಾವು ಮೇಲ್ಮಟ್ಟಕ್ಕೆ ಬರಬಹುದು, ಸಾಧನೆ ಒಳ್ಳೆಯದಾಗುತ್ತೆ. ಇದು ಒಂದು ಯಾವುದು ಭಾಗ, ನನ್ನ ಒಡಗಿರುವ ಭಗವಂತನೇ ಭಕ್ತವತಾರ ಧಾರಣೆ ಮಾಡಿಕೊಂಡು ರಕ್ಷಣೆ ಮಾಡಿದ, ಇಷ್ಟಿಷ್ಟು ಗುಣಗಳಿವೆ ಎಂದು ಗೊತ್ತಾದರೆ ಆ ಚಿಂತನೆಯಿಂದ ಭಾಗವತ ಕೇಳಿದರೆ ನಮ್ಮಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ದೇವರು ದೇವರೇ ನಾವು ನಾವೇ ಹೇಗೆ ಇರುತ್ತೇವೆ. ಇನ್ನು ಎರಡನೇ ಭಾಗ ಬರುತ್ತೆ. ಒಂದು ಇಡೀ ಭಾಗವತದಲ್ಲಿ ದೇವರ ಕುರಿತು ವರ್ಣನೆ ಮಾಡ್ತಾ ಬರ್ತಾರೆ, ಎರಡನೇ ಭಕ್ತರ ಚರಿತ್ರೆ ಹೇಳ್ತಾ ಬರ್ತಾರೆ. ಪ್ರಿಯವ್ರತರಾದ ಚರಿತ್ರೆ ಕೇಳಿದ್ದೀರಾ? ಪ್ರಿಯವ್ರತರಾದ ಚರಿತ್ರೆ ಕೇಳಿದರೆ ಅವರು ಇಡೀ ದಿನ ಹಗಲಿರುತ್ತೆ, ರಾತ್ರಿ ಬರುತ್ತೆ, ರಾತ್ರಿಯೇ ಇರಬಾರದು ಅಂತ ಸೂರ್ಯನ ರಥಕ್ಕೆ ಸಮಾನವಾದ ರಥವನ್ನು ಮಾಡಿಕೊಂಡು, ಏಕಚಕ್ರ ರಥವನ್ನು ಮಾಡಿಕೊಂಡು ಅದರಲ್ಲಿ ತಾವು ಕೂತು ತಾವು ತಿರುಗಿದರು. ಆ ದಿಗ್ಗದ್ದೇನಾಯಿತು ಅಂದರೆ ಆ ರಥ ಸೂರ್ಯನ ರಥಕ್ಕೆ ಸಮಾನವಾದ ವೇಗದಿಂದ ಪ್ರಯಾಣ ಮಾಡಿದ್ದಕ್ಕೆ, ಆ ರಥಚಕ್ರ ಭೂಮಿಯಲ್ಲಿ ಒತ್ತಿ ಓಡಿದ್ದಕ್ಕೆ ಭೂಮಿ ಒಳಕ್ಕೋಯಿತು. ಏಳು ಸುತ್ತು ಬಂದರು, ಏಳು ಸುತ್ತು ಭೂಮಿಯಲ್ಲಿ ತಗ್ಗು ಬಿತ್ತು. ಎಷ್ಟದು ಸಮುದ್ರಗಳಾಗಿತ್ತು ಹೌದು, ಆ ಭೂಮಿ ಮೇಲೆ ಬಂದದ್ದೆಲ್ಲ ದ್ವೀಪಗಳಾಗಿತ್ತು. ಚೆನ್ನಾಗಿದೆ. ಆ ಸಮುದ್ರದ ಆಳ ಗೊತ್ತಲ್ಲ ಎಷ್ಟು ಆಳ ಇರುತ್ತೆ ಸಮುದ್ರ, ಈ ಸಮುದ್ರವೇ ಎಷ್ಟು ಆಳ ಇರುತ್ತೆ. ಒಂದು ನಾಲ್ಕು ಗಾಡಿ ಓಡಿಸ್ತಾ ಇರ್ತೀರ, ಓಡಿಸೋ ಕಾಲಕ್ಕೆ ಎಲ್ಲಾದ್ರೂ ಕೆಸರಿದ್ರೆ, ಚೂರು ಕೆಸರಿದ್ರೆ, ಅರ್ಧದ ಮಟ್ಟ ಕೆಸರು ಬಂದ್ರೆ ಗಾಡಿ ಓಡುತ್ತಾ? ವೀಲ್ ಓಡಲ್ಲ. ಅರ್ಧಕ್ಕಿಂತ ಕಳೆ ಎಷ್ಟು ಚೂರು ಕೆಸರಿದ್ರೆ ಗಾಡಿ ಹೋಗ್ಬಿಡುತ್ತೆ, ಇಲ್ಲದಿದ್ರೆ ಇಲ್ಲ. ಹಾಗಾದರೆ ಭೂಮಿಯಲ್ಲಿ ಒತ್ತಿ ರಥಚಕ್ರ ಓಡಬೇಕಾದ್ರೆ ಕಾಲಕ್ಕಿಂತ ಕಡಿಮೆ ಭಾಗ ಅದು ಒಳಗೆ ಹೋಯ್ತಷ್ಟೇ. ಅಂದರೆ ಸಮುದ್ರದ ಆಳ ಎಷ್ಟಿದೆ ಆ ರಥಚಕ್ರದ ಕಾಲಕ್ಕಿಂತ ಬಹಳ ಕಡಿಮೆ ಭಾಗ. ಆ ರಥಚಕ್ರ ಎಷ್ಟಿರಲಿದೆ, ರಥ ಎಷ್ಟಿರಲಿದೆ, ರಥದಲ್ಲಿ ಕೂತ ವ್ಯಕ್ತಿ ಹೇಗಿರಬೇಕು, ಆತ ಎಷ್ಟು ಆಳ ಇರಬೇಕು ಆಳು, ಇವೆಲ್ಲ ನೋಡಿದಾಗ ಆ ಪ್ರಿವ್ರತನಾದ ಹೇಗಿರಬೇಕು ಎಂದು ನಾವು ಡ್ರೈಯಾಗಿ ಪುರಾಣ ಕೇಳ್ತಾ ಇರ್ತೀವಿ. ನಾ ಟ್ರಾನ್ಸ್ ಅಲ್ಲಿ ಅಲ್ಲಿಗೆ ಹೋಗಿಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಇಷ್ಟು ಅಂಥ ರಥದಲ್ಲಿ ಕೂತು ಏಳು ತುತ್ತನ್ನು ಹಾಕಿ ಸಪ್ತ ದ್ವೀಪಗಳನ್ನ ಸಪ್ತ ಸಮುದ್ರಗಳನ್ನ ಮಾಡಿದ ಮಹಾವ್ಯಕ್ತಿ. ಮಾಡಿದ ಅಂದ್ರೆ ಮೊದಲೇ ಇತ್ತು, ಅದನ್ನ ಸರಿ ಮಾಡಿದ ಅಂತ ಹೇಳ್ತಾ ಇಲ್ಲಿಯಪ್ಪ. ಅಂಥ ಶಬ್ದದಲ್ಲಿ ತಿರುಗಾಡಿದ ಆ ಮಹಾಭಾರತದಲ್ಲೇ ಹೋಗಿ ಕೇಳಿದರೆ ನಮ್ಗೇನ್ ಬರುತ್ತೆ, ಅಪ್ಪ ಪ್ರೇರಕವಾದ ಬಹಳ ದೊಡ್ಡವ, ಇಷ್ಟೆಲ್ಲ ಮಾಡಿದ ಧ್ರುವರಾಜ ಬಹಳ ತಪಸ್ಸು ಮಾಡಿದ, ಹೋಗ್ತಾನೆ ಎತ್ತ ತಪಸ್ಸು ಮಾಡಿದ, ಮೂರು ದಿನಕ್ಕೊಮ್ಮೆ ಒಂದು ಹಣ್ಣು, ಆರು ದಿನಕ್ಕೊಮ್ಮೆ ಚೂರು ಎಲೆ, ಒಂಬತ್ತು ದಿನಕ್ಕೊಮ್ಮೆ ಚೂರು ನೀರು, ಹಾಗೆ ಹನ್ನೆರಡು ದಿನಕ್ಕೊಮ್ಮೆ ಗಾಳಿ, ನಂತರ ಅವು ಇಲ್ಲ. ಈ ತರ ತಿಂಗಳುಗಳ ಗಟ್ಟಲೆ ತಪಸ್ಸು ಮಾಡಿದ. ಅದ ತಲೆಗೆ ಬರೋದು ಅಪ್ಪ ಧ್ರುವರಾಜ ಎಂಥ ತಪಸ್ಸು ಮಾಡುತ್ತಾರೆ. ಪ್ರಹ್ಲಾದರಾಜ ಚರಿತ್ರೆ ಬಂದು ಅಪ್ಪಪ್ಪ ಅಲ್ಲಿಗೇ ನಮ್ಮ ಬಾಯಿಯಿಂದ ಅವ್ರು ದೊಡ್ಡವರು ಅವ್ರು ದೊಡ್ಡವರು ಅವ್ರು ದೊಡ್ಡವರು ಅಂತಾಗಿ ನಾವು ಹೀಗೆ ಕುರಿತಾ ಅಲ್ಲಿ ಹಾಲೋ ಹೇಳುತ್ತೆ. ಸರಿ ಆ ದೇವರಾಜ ಸ್ವಾಮಿ ನೀವು ಬಹಳ ದೊಡ್ಡ ಕೆಲಸ ಮಾಡಿದ್ದೀರಾ, ಯುದ್ಧಾರಂಭ ಏನು ಯುದ್ಧಾರಂಭದಲ್ಲಿ ಈ ತರ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದರೆ ಅವರೊಂದೇ ಮಾತಾಡ್ತಾರೆ. ಭಾಗವತ ಹೇಳುತ್ತೆ ಬ್ರಹ್ಮದೇವರು ಮೊದಲುಕೊಂಡು ತೃಣಜೀವಿ ಪರ್ಯಂತ ಜೀವನ ಸೈಲೆಷ್ಟು ಅಂದ್ರೆ ಹೇಳ್ತಾರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗದ ಕೈದು ಅದರಳು ಒಂದರು ಶತ ವಿಭಾಗದ ಕೈಯಲು ಎಳಿದಿರುವುದು ಅಳಿಕಿರುವುದು ಜೀವ ಪರಮಾಣ ಏನು ಬ್ರಹ್ಮದೇವ ಮೊದಲುಕೊಂಡು ಎಲ್ಲರಂದು. ಹಾಗಾದರೆ ಆ ಪ್ರಿಯವ್ರತನಾದರ ಶರೀರ ದೊಡ್ಡದಿದೆಯಲ್ವಾ, ಆ ದೊಡ್ಡ ಶರೀರದಲ್ಲಿ ಪ್ರಿಯವ್ರತನಾದರಿಂದ ಜೀವನ ಶೈಲೆಯ ಅಂದ್ರೆ ಪರಮಾಣ ಅದರಲ್ಲೇ ಹೇಳ್ತಾರೆ ಆ ಶರೀರವನ್ನ ಬರೆಯಲಾಗದ ಜೀವ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಅವರಂತಾರೆ ಈ ರಥವನ್ನ ನಾನು ಓಡಿಸೋದೇನಯ್ಯ ಮಹಾರಾಜ, ಈ ಶರೀರವನ್ನ ಹೊರೆಯೋ ತಾಕತ್ತೇ ನನಗಿಲ್ಲ. ಇದು ಪ್ರಿಯವ್ರತನಾದರೆ ಹೌದಾ, ಮತ್ತೇನ್ ಮಾಡಿದ್ದೀರಾ ಅಂದ್ರೆ ಪ್ರಿಯವ್ರತನಾದರೆಂಬ ಜೀವನನ್ನ ಆ ದೊಡ್ಡ ಶರೀರದಲ್ಲಿ ಇಟ್ಟು ಆ ಶರೀರದ ಸುಟ್ಟು ಭಗವಂತ ನಿಂತ, ಇಡೀ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತು ರಥದ ಆಕಾರದಲ್ಲಿ ತಾನೇ ನಿಂತು ರಥವನ್ನ ಇಟ್ಟು ಅದರಲ್ಲಿ ತಾನೇ ನಿಂತು ಪ್ರಿಯವ್ರತನಾದರಿಗೆ ಆಲೋಚನೆ ಕೊಟ್ಟ ಭಗವಂತ ಈ ತರ ಮಾಡಬೇಕು ಅಂತ ಆಲೋಚನೆ ಮಾತ್ರ ಜೀವನದ್ದು. ನಂತರ ಅವನ ಆ ರಾಜರ ಕೈ ಕಾಲುಗಳಲ್ಲಿ ತಾನೇ ಕೈ ಕಾಲುಗಳಿಟ್ಟು ರಥವನ್ನ ಓಡಿಸಿ ಇಡೀ ಆ ಸಪ್ತ ದ್ವೀಪಗಳ ಸಮುದ್ರಗಳ ನಿರ್ಮಾಣ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಪ್ರಿಯವ್ರತರಾದರ ಒಳಗಿದ್ದ ಪ್ರಿಯವ್ರತ ಅಂತ ಹೆಸರಿಟ್ಟುಕೊಂಡ ಭಗವಂತ ಮಾಡಿದ ಕಾರ್ಯ. ಪ್ರಿಯವ್ರತರಾದರಿಂದ ಆಗುವ ಕಾರ್ಯ ಅಲ್ಲ, ಪ್ರಿಯವ್ರತನಾದನು ಭಗವಂತನಿಂದ ಮಾಡಿದ ಕಾರ್ಯ. ಹಾಗೆ ಧ್ರುವರಾದರಲ್ಲಿ ಅಂಥ ತಪಸ್ಸು ಮೂಡಿತು ಅಂದ್ರೆ ಯಾರು ಮಾಡಿಸಿದ್ದು, ಧ್ರುವ ಅಂತ ಹೆಸರಿಟ್ಟುಕೊಂಡ ಒಳಗಿರುವ ಭಗವಂತ ಅವರಿಂದ ಮಾಡಿಸಿದ ಕಾರ್ಯ. ಹಾಗೆ ಪ್ರಹ್ಲಾದರಾದರಲ್ಲಿ ಅದ್ಭುತವಾದ ಭಕ್ತಿಯನ್ನು ಕೊಟ್ಟಿದ್ದು ಆ ದೇವ. ಒಟ್ಟಾರೆ ಎಲ್ಲ ಕಡೆ ನೋಡಿದಾಗ ಆಯಾ ಭಕ್ತರೊಳಗೆ ಆಯಾ ಹೆಸರಿಟ್ಟುಕೊಂಡು ಅವರವರ ಸಾಧನೆಗಳನ್ನು ಮಾಡಿಸಿದ ಭಗವಂತನ ಚರಿತ್ರೆ ಕಣ್ಣು ಬಿಟ್ಟು ನೋಡಿ. ಅದಕ್ಕೆ ದಾಸರು ಕೇಳುತ್ತಾರೆ ಸ್ವಾಮಿ ನನ್ನ ಉದ್ಧಾರ ಮಾಡು, ನಾನ್ಯಾಕೆ ಮಾಡಲಿ? ಅಲ್ಲಯ್ಯ ನೀನು ಪ್ರಹ್ಲಾದ ಧ್ರುವ ಅಂಬರೀಷ ಎಲ್ಲ ಉದ್ಧಾರ ಮಾಡಿದ್ದಾರೆ, ನಾನು ಮಾಡಿ. ಅವಾಗ ದೇವ ಅಂದ, ಅವರೆಲ್ಲ ತಪಸ್ಸು ಮಾಡಿದ್ರು, ತುಂಬಾ ಸಾಧನೆ ಮಾಡಿದ್ರು, ನೀನೇನ್ ಮಾಡಿದ್ಯ? ಅದಕ್ಕೆ ನಾನು ನಿನಗೆ ಹೋಗಿಲ್ಲ. ಅವಾಗ ಕೇಳುತ್ತಾರೆ, ಹೇ ಸ್ವಾಮಿ ಇಷ್ಟು ನಾನು ಹೇಳಿ, ನನಗೆ ಗೊತ್ತಿಲ್ಲ, ನೀನು ಇಷ್ಟು ಹೇಳಿದೆಯಲ್ಲ, ಪ್ರಹ್ಲಾದ ಧ್ರುವ ದೇವರತ ಅಂಬರೀಷ ಉದ್ದಾನಪಾದ ಇವರೆಲ್ಲರೂ ಸಾಧನೆ ಮಾಡಿದ್ರು, ತಪಸ್ಸು ಮಾಡಿದ್ರು ಅಂತ ಹೇಳಿದ್ಯಲ್ಲ, ಈಗ ಪ್ರಶ್ನೆ ಇಷ್ಟೇ, ಅವರೇ ಸಾಧನೆ ಮಾಡಿದ್ರ ನೀನು ಮಾಡಿಸಿದ್ದ? ನೀನು ಅವರಿಂದ ಅವರ ಕರ್ಮಾನುಸಾರ ಸ್ವಭಾವಾನುಸಾರ ನೀ ಮಾಡಿಸಿದ್ದ, ಅವರೇ ಸ್ವತಂತ್ರವಾಗಿ ಮಾಡಿದ್ದ? ಇಲ್ಲಯ್ಯ, ನಾನೇ ಮಾಡಿಸಿದ್ದು. ಮತ್ತೆ ನೀನು ನನ್ನಿಂದಲೇ ಮಾಡಿಸ್ಬೇಕಲ್ಲಯ್ಯ, ನನ್ನಿಂದ ನೀನೇ ಮಾಡಿಸ್ಬೇಕಲ್ಲ, ಅದೇ ಕೇಳತಾ ಇದ್ದೇನೆ. ನಾನು ಕೂಡ ಭಾಗವತದಲ್ಲಿ ಕಥೆ ಕೇಳಿದೆ, ಏನಂತ ಕೇಳಿದೆ, ಇವರೆಲ್ಲ ಸಾಧನೆ ಮಾಡಿದ್ರು ಅಂತ ಕಥೆ ಕೇಳಿಲ್ಲ. ಇನ್ನೇನು ಕೇಳಿದ್ದೆ, ನೀನೇ ಅವರಿಂದ ಸಾಧನೆ ಮಾಡಿಸಿದ್ದೀಯಾ ಅಂತ ಈ ರೀತಿ ಕೇಳಿದ್ದೆ. ನನ್ನ ಗುರುಗಳು ಹೀಗೆ ಕೇಳಿದ್ರು, ಏನಂತ, ಇವರೇ ಸಾಧನೆ ಮಾಡಿಕೊಂಡು ಹೋದ್ರು ಅಂತ ಹೇಳಲಿಲ್ಲ. ವಿಜಯದಾಸರ ಗುರುಗಳು ಕೊಡಲ್ಲದಾಸ ನಾರದರು ತಾನೆ, ಅವರು ಹೇಳಿಕೊಟ್ರು, ನೋಡಯ್ಯ ಎಷ್ಟು ಜನ ಸಾಧನೆ ಮಾಡಿದ್ದಾರೆ, ಅವರೇ ಮಾಡಿದ್ದಲ್ಲ, ಅವರೊಳಗೆ ದೇವರು ಇತ್ತು, ಅವರನ್ನ ಮಾಡಿಸಿತ್ತು. ಹೌದಾ ಅಲ್ಲ ಸ್ವಾಮಿ ಹೇಳು? ಹೌದು, ನಾನೇ ಮಾಡಿಸಿದ್ದು, ಎಲ್ಲರೊಳಗೆ ಇತ್ತು, ನಾನೇ ಮಾಡಿಸಿದೆ. ಮತ್ತ ಕೃಷ್ಣ ಹೇಳ್ತಾರೆ, ನನ್ನಿಂದಲೇ ಎಲ್ಲ ಆಗ್ತಾ ಇದೆ. ಹೌದಾ? ಮತ್ತೆ ಕೇಳಿದ್ರು, ಮತ್ತೆ ನನ್ನಿಂದ ತಪಸ್ಸು ನೀನೇ ಮಾಡಿಸಬೇಕಲ್ಲ. ಅವಾಗ ದೇವ ಕೇಳಿದ, ಇದೆಲ್ಲಿಂದ ಬಂದಿಗೆ ನಾನೇ ಮಾಡಿಸ್ಬೇಕಂತ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಭಾಗವತ ಕೇಳಿ ಕೇಳಿ ಬಂತು ಕಲಿಯೇ, ನೀನೇ ಎಲ್ಲರೊಳಗೆ ನಿಂತು ಅವರ ಹೆಸರಿಟ್ಟುಕೊಂಡು ಆಯಾ ಕಾಲಕ್ಕೆ ಅವರವರಿಗೆ ಆಯಾ ಆಲೋಚನೆ ಕೊಟ್ಟು ಸ್ಫೂರ್ತಿಯನ್ನ ಕೊಟ್ಟು ಅವರಿಗೆ ಸಾಧನೆ ಮಾಡಿಸಿದ್ದೀಯಾ ಅಂತ ಇಡೀ ಭಾಗವತದಲ್ಲಿ ಕೇಳುವಾಗಲ್ಲ, ಪ್ರತಿಯೊಬ್ಬರ ಚರಿತ್ರೆ ಕೇಳುವಾಗಲ್ಲ, ಈ ದೇವರೇ ಇವರಿಂದ ಮಾಡಿಸಿದ್ದು, ಈ ದೇವರೇ ಇವರಿಂದ ಮಾಡಿಸಿದ್ದು ಅಂತ ಕೇಳಿ 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 ಕೊನೆಗೆ ನನಗೂ ಬಂತು, ನನ್ನೊಳಗೆ ಅವನೇ ಇದ್ದಾನೆ ಅಂತ ಹೇಳಿದ್ರು. ಮತ್ತೆ ನನ್ನಿಂದ ನೀನ್ ಯಾಕೆ ಮಾಡಿಸಲ್ಲ? ಅದಕ್ಕೆ ನಿನ್ನ ಕೇಳಲಿಕ್ಕೆ ಬಂದೆ ಹರಿಯೇ, ನನ್ನಿಂದಲೂ ಮಾಡಿಸು ಅಂತ ಕೇಳಿಕೊಂಡಾಗ ಭಗವಂತ ಹೇಳಿದ, ತಥಾಸ್ತು ನಾನು ಮಾಡಿಸಿದೆ. ಇದು ಭಾಗವತ. ಹೌದಾನೆ? ಭಾಗವತ ಕೇಳಬೇಕಾದ್ರೆ ಸಪ್ತಮ ಸ್ಕಂದ ಕೇಳಿದ್ರು, ಎಲ್ಲ ಸ್ಕಂದಗಳು ಕೇಳಿದ್ರು. ಕೇಳಬೇಕಾದಂತೆ ಒಂದು ಕಡೆ ಜನರೇಟರ್ ಆನ್ ಆಗಿರ್ಬೇಕೆ ಅಂತ ಪ್ರಹ್ಲಾದ ಕೇಳಿದ್ರು. ಕೇಳಿದಾಗ ಏನೇನು ಮಾಡಿಸ್ತಾರಪ್ಪ ಅಂದ್ರೆ, ಪ್ರಹ್ಲಾದರಾದ್ರೂ ಮಾಡಿದ್ರು 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 ಅಂದಾಗಲ್ಲ, ಒಳಗೆ ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬರುತ್ತೆ ಆ ತರ, ಇವ್ರು ಮಾಡಿದ್ರು 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 ಅಲ್ಲ, ಸ್ವಾಮಿ ಇವರಿಂದ ಮಾಡಿಸಿದ 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 ಅಂತ ನಾವು ಕೇಳತಾ ಬಂದ್ರೆ, ಒಂದು ವೇಳೆ ಆಚಾರ್ಯನು ಪ್ರಹ್ಲಾದರಾದ್ರು ಹೀಗೆ ಮಾಡಿದ್ರು ಹಾ ಮಾಡಿದ್ರು ಅಂತಿದೆ ಹೇಳ್ತಾ ಇದ್ದಾರೆ ಮೈಕಲ್ಲಿ, ನಿಮಗೆ ಒಂದು ಮೆಷಿನ್ ಚೆಕ್ ಮಾಡಿಕೊಂಡಿದ್ದೀರಾ, ಅದು ಆ ಲ್ಯಾಂಗ್ವೇಜ್ ಎಲ್ಲ ಕನ್ವರ್ಟ್ ಮಾಡಿಕೊಡ್ತಾ ಇರುತ್ತೆ. ಏನು ಎರಡು ಇಟ್ಟುಕೊಂಡು ಬಿಟ್ಟಿದ್ರೆ ಅವರೇನು ಪ್ರಹ್ಲಾದರಾದರೂ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ನಿಮ್ಮವರೆಗೂ ಸ್ಪೀಕರ್ ಅಲ್ಲಿ ಬಂದು ನಿಮ್ ಕಿವಿಯಲ್ಲಿ ಬಿಡೋ ಕಾಲಕ್ಕೆ ಅದು ಕನ್ವರ್ಟ್ ಮಾಡ್ತಾ ಇದೆ. ಏನಂತ, ದೇವರೇ ಪ್ರಹ್ಲಾದರಾದರನ್ನು ಮಾಡಿಸಿದ್ದು, ದೇವರೇ ಇವರಿಂದ ಮಾಡಿಸಿದ್ದು ಅಂತ ಕನ್ವರ್ಟ್ ಮಾಡಿ ಹೇಳ್ತಾ ಇದೆ ಅಂತ ವಿಷಯ ಇಟ್ಟುಕೊಂಡು ಬಿಟ್ಟಿದ್ರೆ ಇಡೀ ಭಾಗವತ ಕೇಳೋ ಕಾಲಕ್ಕೆಲ್ಲ ಏನಿರುತ್ತೆ, ಇವನೇ ಮಾಡಿಸಿದ್ದು ಇವನೇ ಮಾಡಿಸಿದ್ದು ಕೊನೆಗೆ ಮುಗಿದ ಕೂಡಲೇ ಆ ಮಾಡಿಸಿದ್ದು ಯಾರೋ ಅಲ್ಲ, ನಿಮ್ಮೊಳಗಿರುವ ಸ್ವಾಮಿಯೇ ಅಂತ ಕನ್ಕ್ಲೂಷನ್ ದಿನ ಬರ್ತಾ ಬರ್ತಾ ಬರ್ತಾ. ಅದೇ ತರ ಭಾಗವತ ಕೇಳಿದ್ರೆ ಏನಾಗುತ್ತೆ, ಅವನ ಮುಂದಿನ ಬಿಡೋದೇ ಇಲ್ಲ. ಪ್ರತಿಯೊಂದಕ್ಕೂ ಇಷ್ಟು ಜನಕ್ಕೆ ಕೊಟ್ಟೆಯ, ನನಗೆ ಕೊಡಲ್ಲ. ಇದು ದಾಸರ ಪದಗಳಲ್ಲಿ ಹೆಚ್ಚು 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 ಎಲ್ಲ ಸ್ತೋತ್ರಗಳಲ್ಲಿ ಬರುವುದು ಅದೇ ಎಂಟನೇ ಸ್ಕಂದಕ್ಕೆ ಬಂದಿದ್ದೀವಿ. ಹೌದಲ್ವ? ಅದಕ್ಕಿಂತ ಮೊದಲನೇ ಸ್ಕಂದ ಏಳು, ಅದಕ್ಕಿಂತ ಮೊದಲನೇ ಸ್ಕಂದ ಆರು, ಆರನೇ ಸ್ಕಂದದಲ್ಲಿ ಬಂದದ್ದೇನಯ್ಯ ಅಂದ್ರೆ, ಹೌದ ಯಾರು ಬಂದರು, ದಕ್ಷ ಪ್ರಜಾಪತಿಗಳು ಹತ್ತು ಜನ ಪ್ರತ್ಯೇಕ ಸರ ಮಕ್ಕಳಾಗಿ ಮತ್ತು ಹುಟ್ಟಿ ಬಂದ ದಕ್ಷ ಪ್ರಜಾಪತಿಗಳು ತಪಸ್ಸು ಮಾಡಿದ್ರು, ಕೇಳಿದ್ರೆ ಬಂತಲ್ಲ ಹತ್ತು ಸಾವಿರ ಜನ, ಇನ್ನೊಂದು ಸಾವಿರ ಜನ, ಹನ್ನೊಂದು ಸಾವಿರ ಜನ ಮಕ್ಕಳನ್ನ ಪಡೆದ್ರು, ನಾವಾದ್ರೂ ಸನ್ಯಾಸಿಗಳನ್ನ ಮಾಡಿಬಿಟ್ರು ಅಂತ ಕಥೆ ಬಂತು. ಅಲ್ಲಿ ಹೇಳ್ತಾರೆ, ಅವರು ದೇವರ ಕೊಡು ತಪಸ್ಸನ್ನು ಮಾಡಿ ನನಗೆ ಮಕ್ಕಳಾಗುವ ಭಾಗ್ಯ ಕೊಡಯ್ಯ ಅಂತ ತಪಸ್ಸು ಮಾಡಿದ. ಅವಾಗ ಅವರು ಹೇಳಿದ ಮಂತ್ರ ಏನು, ಹಂಸ ಗುಹ್ಯ ಸ್ತೋತ್ರ. ಅದರಲ್ಲಿ ಹೇಳ್ತಾರೆ, ಹೇ ಸ್ವಾಮಿ, ಯಾವನಾದರೆ ಎಲ್ಲ ಜೀವರಾಶಿಗಳ ಒಳಗಿದ್ದು ಕ್ಷಣ ಕ್ಷಣಕ್ಕೂ ಅವರಿಗೆಲ್ಲ ಉಪಕಾರ ಮಾಡ್ತಾ ಆ ಉಪಕಾರ ಮಾಡಿದ್ದನ್ನು ಅವರಿಗೆ ತಿಳಿಸಿಕೊಡದೆ ಸದಾಕಾಲ ಎಲ್ಲರಿಗಾಗಿ ದುಡಿಯುತ್ತಾ ಇರ್ತಾನೋ ಅಂಥ ಸ್ವಾಮಿ ನನ್ನೊಳಗಿದ್ದೀಯ ಹೊರಗೆ ಬಾ. ಇದು ಅವರು ಮಾಡಿದ ತಪಸ್ಸು. ಆ ದಕ್ಷ ಪ್ರಜಾಪತಿಗಳ ಮಂತ್ರ ಅರ್ಥ ಅವರು ಹೇಳಿದ್ದರು ಆ ಮಂತ್ರದವರು, ಸ್ವಾಮಿ ನಾನು ಇಡೀ ಶಾಸ್ತ್ರವನ್ನು ನೋಡಿದೆ, ಎಲ್ಲ ಸಾಧನೆ ಮಾಡಿದವರನ್ನ ನೋಡಿದೆ, ಸಾಧನೆ ಮಾಡುವವರೊಳಗೆ ನೀನೇ ನಿಂತು ಮಾಡಿಸಿತ್ತು ಅನ್ನೋದು ನಿಶ್ಚಯ ಮಾಡಿಕೊಂಡೆ, ನನ್ನೊಳಗೂ ನೀನೇ ಮಾಡಿಸ್ತೀಯ ಅಂತ ನೆನಕೊಂಡೆ, ನೀನೇ ನನ್ನಿಂದ ಸಾಧನೆ ಮಾಡಿಸು ಹರಿಯೇ ಅಂತ ಕೇಳಿಕೊಂಡದ್ದಕ್ಕೆ ಹೃದಯದಲ್ಲಿದ್ದ ಸ್ವಾಮಿ ಎದುರಿಗೆ ಬಂದು ನಿಂತ ವರ ಕೊಟ್ಟ. ಇದು ಭಾಗವತದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬರುವಂತಹ ಅಪರೂಪದ ಉಪದೇಶ. ಹತ್ತು ಜನ ಪ್ರತಿನಿಧಿಗಳಿಗೆ ರುದ್ರ ದೇವರು ಉಪದೇಶ ಕೊಟ್ಟರು. ಹೌದ ನೆನಪಿಲ್ವ ಕತೆ? ನಾವು ಬಿಟ್ಬಿಡ್ತಾ ಇದ್ದೇವೆ, ಅಲ್ಲಿಗಲ್ಲಿಗೆ ಬಿಟ್ಬಿಡ್ತಾ ಇದ್ದೇವೆ. ನೆನೆಯಬೇಕಂತೆ, ನೆನೆಯಬೇಕಂತೆ, ಹೇಗೆ ನೆನೆಯಬೇಕು? ಹತ್ತು ಜನ ಪ್ರತಿನಿಧಿಗಳಿಗೆ ರುದ್ರಗೀತ ಅಂತ ಬಂತು. ಏನು ಹೇಳಿದ್ರು ರುದ್ರದೇವರು? ಏನಿಲ್ಲ, ನಿಮ್ಮೊಳಗೆ ದೇವರಿದ್ದಾರೆ, ಆ ದೇವರನ್ನ ಕೇಳಿಕೊಳ್ಳಿ. ಅವರೇನು ಮಾಡಿದ್ರು? ದೇವರು ಅಂದ್ರೆ ಎಲ್ಲೋ ಇರ್ತಾರೆ ನಮ್ಮ ತರಣೆ. ದೇವರು ಅಂದ್ರೆ ನಾವು ದೇವರ ಕೈ ಮುಗಿದ್ಬಿಡ್ಬೇಕ ಅಂದ್ರೆ ನಾವೇನ್ ಮಾಡ್ತೀವಿ? ಒಂದ ದೇವರ ಪೆಟ್ಟಿಗೆ ಇಲ್ಲ ದೇವಸ್ಥಾನ ಚಿತ್ರಪಟ ಮೂರು ಬಿಟ್ಟರೆ ಎಲ್ಲ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಒಳಗೊಬ್ಬ ದೇವರು ಕೂತಿದ್ದಾನೆ ಎಂಬ ಎಚ್ಚರ ಬರುತ್ತ, ಅವನಿಗೆ ಕೈ ಮುಗಿಯೋಣ ಅಂತ ಬರುತ್ತ, ಸರ್ವೋಂಥ ಬರಲ್ಲ, ಬಹಳ ಕಮ್ಮಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಒಳಗಿರುವ ದೇವರ ಬಿಂಬಮೂರ್ತಿಯ ಎಚ್ಚರ ಕೊಡಲಿಕ್ಕೆ ಬಂದದ್ದೇ ಇದು. ಆ ಎಚ್ಚರ ನೋಡಿತ ನನ್ನ ಒಳಗಿರುವ ದೇವರಲ್ಲಿ ಇಷ್ಟು ತಾಕತ್ತಿದೆ, ಇಡೀ ಜಗತ್ತನ್ನೇ ಸಲಹುತ್ತಾ ಇದ್ದಾನೆ, ಜುಜುಬಿ ಪ್ರಾಣಿ ನಾನಿಷ್ಟು ಅಂತ ಆ ಭಗವಂತನಲ್ಲಿ ನಂಬಿಕೆ ಬಂತ. ಭಾಗವತ ಕೇಳಿದ ಸಾರ್ಥಕ ಅವಸ್ಥೆಯಿಂದ ನಮ್ಮ ಸುತ್ತೋ ಇದ್ದಾನೆ, ನಮಗಾಗಿದ್ದಾನೆ, ರಕ್ಷಣೆ ಮಾಡುತ್ತಾನೆ. ಹತ್ತವತಾರದಲ್ಲಿ ಅವನ ಪರಿಚಯ ಆಗಿದೆ, ಗುಣಗಳ ಪರಿಚಯ, ಶಕ್ತಿಯ ಪರಿಚಯ ಆಗಿದೆ. ಅವನೇ ನಮ್ಮಲ್ಲಿದ್ದಾನೆ, ನನ್ನ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಬಂದರೆ ನಮ್ಮ ಜೀವನವೇ ಬದಲಾಗಿ ಬಿಡುತ್ತೆ. ಅದು ಬದಲು ಮಾಡಲಿಕ್ಕೆ ಬಂದದ್ದೇ ಭಾಗವತ. ಆ ರೀತಿಯಲ್ಲಿ ಹಾಗಾದ್ರೆ ಹೇಗೆ ಕೇಳಬೇಕು ಭಾಗವತ? ದೇವರ ಗುಣಗಳೆಲ್ಲ ಕೇಳ್ತಾ ಬರಬೇಕು. ಹೇಗ್ ಮಾಡಿದ, ಹೇಗ್ ಮಾಡಿದ ಅನ್ನೋದು ಕೇಳ್ತಾ ಬಂದ್ರೆ, ಓ ಇಂಥವ ಇಂಥವ ಅಂತ ಕೇಳಿ ನೀನೇ ನನ್ನ ರೀತಿಯ ಅಂದಾಗ ನನ್ನೊಳಗಿರುವ ದೇವರು ಇಂಥವ ಅಂತ ಚಿಂತನೆ ಮಾಡಿದ್ದಾಯ್ತಲ್ಲ. ಅವ ಮಾಡಿದರೆ ದೇವರು ಆ ಗುಣ ಹೊರಗೆ ಹಾಕಿದರೆ ನಮ್ಮಲ್ಲಿ ಗುಣ ಬರುತ್ತೆ. ಇದು ಒಳಗಿನ ರಹಸ್ಯ. ಈ ರೀತಿ ಭಾಗವತ ಕೇಳಬೇಕಾದ್ರೆ ಏಳು ಸ್ಕಂದಗಳು ಕೇಳಿ ಆಯಿತು. ಎಂಟನೇ ಸ್ಕಂದದಲ್ಲಿ ಏನ್ ಹೇಳಿದ್ದೀರಾ ಅಂದ್ರೆ, ಏನೂ ಇಲ್ಲ, ಈ ಸ್ವಾಮಿಯೇ ಎಲ್ಲರೊಳಗೆ ನಿಂತು ಹೇಗೆ ಹೇಗೆ ರಕ್ಷಣೆ ಮಾಡುತ್ತಾನೆ, ಕಾಲ ಕಾಲಕ್ಕೆ ಇವ ಅವರಲ್ಲಿ ನಿಂತು ಪ್ರೇರಣೆ ಹೇಗೆ ಮಾಡುತ್ತಾನೆ, ಇವೆಲ್ಲವನ್ನ ಕೋರಿಕೊಳ್ಳಿಕ್ಕೆ ಹೊರಟದ್ದೇ ಅಷ್ಟಮ ಸ್ಕಂದವಾದವಲ್ಲ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ಅಷ್ಟಮ ಸ್ಕಂದದ ಪರಿಚಯ, ಗುರುಗಳ ಕರುಣೆಯಿಂದ ನಾವು ಬದುಕುತ್ತೇವೆ, ಗುರುಗಳ ಕರುಣೆ ಇಲ್ಲ ನಾವು ಬದುಕಲ್ಲ. ಬದುಕು ಅಂದ್ರೆ ಏನು ಅಂದ್ರೆ, ಸನಸ್ಸು ಜಾತಿಯ ಧೃತರಾಷ್ಟ್ರರಿಗೆ ಸನಸ್ಸು ಜಾತರು ಕೊಟ್ಟ ಉಪದೇಶದಲ್ಲಿ ಬರುತ್ತೆ, ಸಾವು ಜೀವನಿಗೆ ಬರುತ್ತಯ್ಯ, ಅದರ ಪರಿಚಯ ಇದೆಯಾ? ಹೌದು, ಶರೀರ ಬಿಡೋದೇ ಸಾವಲ್ಲ, ಅಲ್ಲ ಶರೀರ ಬಿಡೋದೇ ಸಾವು, ಅದು ಮಾತ್ರ ಅಲ್ಲ, ಇನ್ನೊಂದು ಸಾವಿದೆ. ಏನದು? ದೇವರನ್ನ ಮರೆತಿರೋದೇ ಸಾವು. ಜೀವನಿಗೆ ದೇವರನ್ನ ಮರೆತಿರೋದೇ ದೊಡ್ಡ ಸಾವು. ಈ ಸಾವಿನಿಂದ ತಪ್ಪಿಸುವಂತ ದೊಡ್ಡವರು ಯಾರಯ್ಯ ಅಂದ್ರೆ ಗುರುಗಳು. ಸತತ ದೇವರ ನೆನಪನ್ನು ಕೊಡ್ತಾರೆ. ನೋಡಿ, ನಮ್ಮ ಕೈಯಲ್ಲೇ ಪದಾರ್ಥ ಇದೆ, ಅದರ ಬೆಲೆ ಗೊತ್ತಿಲ್ಲ, ಚೆಲ್ಲಿ ಕೊಡ್ತಾ ಇರುತ್ತೆ. ಆ ಬಂದವರು ನಮಗೇನು ಕೊಡಬೇಕಾಗಿಲ್ಲ, ನಮ್ಮ ಕೈಯಲ್ಲಿರುವ ಪದಾರ್ಥದ ಬೆಲೆ ತಿಳಿಸಿಕೊಟ್ರೆ ಸಾಕು, ನಾವು ಎಚ್ಚರ ಆಗುತ್ತೆ ನಮಗೆ. ಹಾಗೆ ಗುರುಗಳು ಏನು ಮಾಡುತ್ತಾರೆ, ಹುಟ್ಟಿದಾಗಿನಿಂದ ನಮ್ಮ ಒಳಗು ಹೊರಗು ದೇವರೇ ರಕ್ಷಣೆ ಮಾಡುತ್ತಾ ಇದ್ದಾರೆ. ಆ ತಿಳುವಳಿಕೆ ಇಲ್ಲ, ಅದಕ್ಕಾಗಿ ಅವರು ರಕ್ಷಣೆ ಮಾಡಲಿ ಇವರು ರಕ್ಷಣೆ ಮಾಡಲಿ ಅಂತ ಎಲ್ಲರನ್ನ ಕಟ್ಕೊಂಡು ಒದ್ದಾಡ್ತಾ ಇರ್ತೇವೆ. ಅವ್ರ ಗುರುಗಳೇನು ಮಾಡುತ್ತಾರೆ, ನಮ್ಮ ಸುತ್ತೂ ಇರುವ ಭಗವಂತನ ಪರಿಚಯ ನಮಗೆ ಮಾಡಿಕೊಟ್ಟಾಗ ನಮ್ಮ ರಕ್ಷಣೆಗಾಗಿ ಇನ್ನೊಬ್ಬರ ಹತ್ರ ಓದುವ ಪ್ರಸಂಗವೇ ಇಲ್ಲ. ದೇವರನ್ನ ಪರಿಚಯ ಮಾಡಿಕೊಡುವುದೇ ಗುರುಗಳು, ಅದಕ್ಕಾಗಿ ಹೋಗಬೇಕು. ಹಾಗಾದರೆ ಗುರುಗಳ ಅನುಗ್ರಹ ಇಂತ ದೇವರ ಒಳಗೆ ಬರುತ್ತಾನೆ. ಅರಣ್ಯ ಮಾಡ್ತಾರ ಬರ್ತಾರೆ ಸಾರಸ್ಮಾರದಲ್ಲಿ. ದೇವರನ್ನು ನಮಸ್ಕಾರ ಮಾಡಬೇಕಾ? ಏನ್ ಮಾಡಬೇಕು? ಗುರುಗಳನ್ನ ಪಡಿ. ಪಡೆಯುವುದಂದ್ರೆ ಒಳ್ಳೆ ಗುರುಗಳನ್ನ ಪಡೆದು ಆ ಗುರುಗಳ ಮನಸ್ಸಿನಲ್ಲಿ ನಾವು ಸ್ಥಾನ ಪಡೆಯಬೇಕಂತೆ. ಅವರು ಸೇವಾ ಮಾಡಿ ಅವರು ನಮ್ಮ ಬಗ್ಗೆ ಇವರು ನನ್ನವಾದಂತ ದೇವರಲ್ಲಿ ಅವರು ನಮಗಾಗಿ ಪ್ರಾರ್ಥನೆ ಮಾಡುವ ಸ್ಥಿತಿ ಬಂತ. ಆವಾಗ ದೇವರ ನಮ್ಮ ಸುತ್ತು ತಿರುಗಾಡಬೇಕಂತೆ. ನಾವು ದೇವರ ಸುತ್ತು ತಿರುಗಾಡೋದಲ್ಲ, ದೇವರು ನಮ್ಮ ಸುತ್ತು ತಿರುಗಾಡಿ ಶುರು ಮಾಡುತ್ತಾನೆ. ಗುರುಗಳು ಸಿಗ್ತಾರ, ಅದೇ ಗುರುಗಳು ಸಿಕ್ತಾದರೆ ನಮ್ಮ ಮೇಲೆ ಭಗವಂತ ನಮ್ಮ ಮುಖ ನೋಡಲ್ಲ. ಹರವು ವೃಷ್ಟೆ ಗುರುಸ್ತ್ರಾತ, ಗುರವು ವೃಷ್ಟೆ ನತಃಕ್ಷಣ. ಹರಿ ನಮ್ಮ ಮೇಲೆ ಮುರುಗರೆ ಗುರುಗಳು ರಕ್ಷಣೆ ಮಾಡುತ್ತಾರೆ. ಆದರೆ ಗುರುಗಳೇ ಸಿಕ್ತಾದರೆ ದೇವರಲ್ಲ ಯಾರು ನಮ್ಮ ಕಡೆ ಮುಖ ಎತ್ತಿ ನೋಡಲ್ಲ. ಆ ರೀತಿಯಲ್ಲಿ ಅಷ್ಟಮ ಸ್ಕಂದ ಭಾಗವತ ಹೇಳಿ ಹೊರಟದ್ದೇ ಗುರುಗಳ ಅಂತರ್ಯಾಮಿ ಭಗವಂತ ಮಾಡುವ ಅನುಗ್ರಹ. ಭಗವಂತ ಹೇಗೆ ಹೇಗೆ ಜೀವರಾಶಿಗಳಿಗೆ ಆ ಕಾಲಕ್ಕೆ ಸ್ಫೂರ್ತಿಯನ್ನ ಕೊಟ್ಟು ತನ್ನ ನೆನಪನ್ನು ಕೊಟ್ಟು ಉದ್ಧಾರ ಮಾಡುತ್ತಾನೆ. ದೇವರ ನೆನಪು ನಮಗೆ ಬರಬೇಕು. ನಾವು ಉದ್ಧಾರ ಆಗಬೇಕಾದ್ರೆ ದೇವರ ನೆನಪು ಬರಬೇಕು. ದೇವರ ನೆನಪು ನಾವು ತಂದುಕೊಳ್ಳುವುದ ಅವರು ಕೊಡುವುದ ಅಂತ ಪ್ರಶ್ನೆ. ಅವಾಗ ದೇವರೇ ನಮಗೆ ತನ್ನ ನೆನಪು ಕೊಡಬೇಕು. ಯಾವಾಗ ಕೊಡಬೇಕು? ಸಕಾಲಕ್ಕೆ ಕೊಡಬೇಕು. ಕೊಡ್ತಾನೆ ಅಂತ ಪ್ರಶ್ನೆ. ಶರಣಾಗತರಾದವರಿಗೆ ಕೊಟ್ಟೇ ಕೊಡತಾನೆ ಅಂತ ತಿಳಿಸಿಕೊಟ್ಟಂತೆ ಗಜೇಂದ್ರ ಮೋಕ್ಷಘಟ್ಟ. ಗಜೇಂದ್ರ ಮೋಕ್ಷಘಟ್ಟ ಅಂದ್ರೆ ಏನೋ ಆನೆ ಇತ್ತು, ಮೊಸರೆ ಹಿಡಿಯಿತು, ಒದ್ದಾಡಿದ ದೇವರನ್ನ ಕಳೆದ, ಮೊಸರೆಯನ್ನು ಕತ್ತರಿಸಿ ಆನೆಯನ್ನು ಕಾಪಾಡಿದ ಭಗವಂತ. ಇಷ್ಟೆಲ್ಲ ಕಥೆ ಒಳಗೆ ತುಂಬಾ ಕೂತಿದೆ. ನಮ್ಮ ರೆಪ್ಲಿಕಾ ಕೂತಿದೆ ಅಲ್ಲಿ. ಅದು ಹೇಳ್ತಾರೆ, ದೇವ ರಕ್ಷಣೆ ಮಾಡಿದ ಗಜೇಂದ್ರನನ್ನ. ಆ ಗಜೇಂದ್ರ ದೇವರನ್ನ ಕೂಗಿಟ್ಟರೆ ಮೊದಲು ಕರೆಯಲಿಲ್ಲ, ದೇವರನ್ನ ಕರೆಯಲಿಲ್ಲ, ಅಹಂಕಾರ ಕೂತಿತ್ತು. ನಂತರ ದೇವರನ್ನ ಕರೆದ. ಆನೆಗೆ ಸ್ತಬ್ಧ ಜನ್ಮ ಅಂತ ಹೆಸರು. ನೆನಪೇ ಇರಲ್ಲ. ನಿನ್ನೆ ನಡೆದದ್ದೇ ನೆನಪಿಲ್ಲದೆ ಇರುವ ಪ್ರಾಣಿಗಳು ಇಲ್ಲ. ಎಲ್ಲದಕ್ಕೂ ಚೂರಾರು ನೆನಪಿರುತ್ತೆ. ಯಾವ ನೆನಪೂ ಇಲ್ಲದೆ ಇರುವ ಪ್ರಾಣಿ ಅಂದ್ರೆ ಆನೆ ಮಾತ್ರ. ಅಂಥ ಆನೆಗೆ ದೇವರ ನೆನಪು ಹೇಗೆ ಬಂತು ಅಂತ ಪ್ರಶ್ನೆ ಹೇಳಿದಷ್ಟೆ. ದೇವರನ್ನು ನೆನೆಯುವ ಆನೆ ಯಾವುದು ಅಂದ್ರೆ ಹೌದಯ್ಯ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ಆನೆಯಾಗಿ ಇಂದ್ರದ್ಯುಮ್ನ ಮಹಾರಾಜ ಆನೆಯಾಗಿ ಹುಟ್ಟಿದ, ದೇವರನ್ನು ಕರೆದ ಅಂತ ಹೇಳಿದರೆ ಆ ನೆನಪು ರಾಜನೇ ತಂದುಕೊಂಡಂತ, ದೇವರು ಕೊಟ್ಟಂತ ಅಂತ ಪ್ರಶ್ನೆ. ಆ ರೀತಿ ಆಳವಾಗಿ ಭಾಗವತ ನಮ್ಮ ಒಳಗೆ ಇದ್ದ ಭಗವದ್ ರೂಪದ ವಿಚಿತ್ರವಾದ ಚರ್ಯಗಳನ್ನ ವರ್ಣನೆ ಮಾಡುತ್ತಾ ಬರ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಭಾಗವತ ಕೇಳ್ತಾ ಬಂದರೆ ಆನಂದದ ಸುರಿಮಳಿ ನಮಗೆ ಆಗಿ ಆಗುತ್ತೆ. ಶ್ರೀಕೃಷ್ಣ ಅಂತ ನಮಸ್ಕಾರ.